Quel est bien?
Chut. Shri Gurubhyo Namaha Hari Om. न प्रकृष्येत प्रियं प्राप्य नोद्विजेत प्राप्तच अप्रियं स्थिरबुद्धिः असम्मूढः ब्रह्मविद् ब्रह्मणि स्थितः ब्रह्मणि स्थितः भगवन्तनल्ली मनसिट्टर यल्ली सर्वत्र इरुव भगवन्तनल्ली ಪ್ರತಿಯೊಬ್ಬ ಜೀವರಲ್ಲಿ ಇರತಕ್ಕ ಭಗವಂತನು ಪ್ರತಿಯೊಂದು ಜೀವಿ ಅಥವಾ ಜಡ ಕಂಡಾಗ ಅಲ್ಲಲ್ಲಿರುವ ಭಗವದ್ರೂಪ ವಿಜಯದಾಸರು ಹೇಳುತ್ತಾರೆ ಬಿಂಬಮೂರ್ತಿ ಅಂದರೆ ಕೇವಲ ಚೇತನಗಳಿಗೆ ಮಾತ್ರ ಬಿಂಬ ಅಂತ ತಿಳ್ಕೋಬೇಡಿ ಜಡಕ್ಕೂ ಬಿಂಬ ಅಂತ ಇರುತ್ತಾನೆ ಭಗವಂತ ಆದ್ದರಿಂದ ಆಯಾ ಜಡಚೇತನಗಳಲ್ಲಿ ಇರತಕ್ಕ ಭಗವಂತನನ್ನು ಶಾಸ್ತ್ರದಿಂದ ತಿಳಿದು ಮನೋದೃಷ್ಟಿಯಿಂದ ನೋಡುವಂಥವನಿಗೆ ಏನೇನು ಲಾಭ ಅಂದರೆ ಭಗವಂತನೇ ಎಲ್ಲರ ಕಾರ್ಯ ಮಾಡಿಸುವವ ಹಾಗೆ ಪ್ರತಿಯೊಬ್ಬರಲ್ಲಿ ನಿಂತು ಸುಖಪ್ರದನಾದವ ದುಃಖಪ್ರದನಾದವ ದೇವನೇ ಅವನು ಬಿಟ್ಟರೆ ಸ್ವತಂತ್ರರಾಗಿ ಯಾರು ಸುಖವಾಗಲಿ ದುಃಖವಾಗಲಿ ಕೊಡಲಿಕ್ಕಾಗಲ್ಲ ಎಲ್ಲರೂ ಅಸ್ವತಂತ್ರರೇ ಅದಕ್ಕೆ ಈ ರೀತಿ ಚಿಂತನೆ ಮಾಡತಕ್ಕಂಥವ ಅಸಮ್ಮೂಢ ಅಂತಂದರು ಅಸಮ್ಮೂಢನಾಗ್ತಾರೆ ಭಗವಂತನನ್ನೇ ಚಿಂತನೆ ಸರ್ವತ್ರ ಮಾಡುತ್ತಾ ಬಂದರೆ ಈ ಚಿಂತನೆಯಿಂದ ಏನು ಬರುತ್ತೆ ಮೌಢ್ಯ ಬಿಟ್ಟೋಗುತ್ತೆ ಮೌಢ್ಯ ಬಿಟ್ಟೋಗುತ್ತೆ ಏನು ಮೌಢ್ಯ ಅಂದರೆ ಮೂರ್ಖತನ ಅಂತ ಅರ್ಥ ಮೌಢ್ಯ ಅಂದರೆ ಮೂರ್ಖತನ ಏನು ಮೂರ್ಖತನ ಕಾರ್ಯಪಷ್ಟ ಬರೀತಾರೆ ಏನು ಬರೀತಾರೆ ಲೌಕಿಕೋ ಜನ ಏವ ಸ್ವತಂತ್ರ ಇತಿ ಮಿಥ್ಯಾಜ್ಞಾನಹೀನ ನನಗೆ ಸುಖವಾಗಲಿ ದುಃಖವಾಗಲಿ ಪ್ರಿಯ ಅಪ್ರಿಯ ಅಪ್ರಿಯ ಪ್ರಾಪಣೆ ನನಗೆ ಪ್ರಿಯವನ್ನು ಮಾಡೋದರಲ್ಲಾಗಲಿ ಅಪ್ರಿಯವನ್ನು ಮಾಡೋದರಲ್ಲಾಗಲಿ ಲೌಕಿಕ ಜನರೇನಿದ್ದಾರಲ್ಲ ಅಂದರೆ ಲೌಕಿಕ ಅಂದರೆ ಎಲ್ಲರೂ ಹೊರಗಿರತಕ್ಕಂತಹ ಜನರು ಯಾರೂ ಸ್ವತಂತ್ರರಲ್ಲ ಅಲ್ಲಿ ಸ್ವಾಮಿಯೇ ನಮಗೆಲ್ಲವನ್ನ ಕೊಡತಾ ಇದ್ದಾನೆ ಅಂತ ಹೇಳಿಕೊಂಡು ಯಾರೂ ಸ್ವತಂತ್ರರಲ್ಲ ಸ್ವತಂತ್ರರು ಎಂಬ ಮಿಥ್ಯಾಜ್ಞಾನದಿಂದ ದೂರಾದವ ವಿಶೇಷವಾಗಿ ಬ್ರಹ್ಮವಿತ್ ಬ್ರಹ್ಮವಿತ್ ಅಂದರೆ ಬ್ರಹ್ಮೈವ ಸ್ವತಂತ್ರಂ ಇತಿ ವಿದ್ವಾನ್. ಭಗವಂತ ಶ್ರೀಹರಿ ಮಾತ್ರ ಸ್ವತಂತ್ರ ಅಂತ ತಿಳಿಯತಕ್ಕವ. ಏನಾಗ್ತಾನೆ ಅಂದರೆ ವಿಶೇಷವಾಗಿ ಸ್ಥಿರಬುದ್ಧಿ ಆಗ್ತಾನೆ, ಮೌಢ್ಯ ಕಳೆದುಕೊಳ್ತಾನೆ. ಪ್ರಿಯ ಪ್ರಿಯಗಳು ಬಂದರೆ ಉದ್ವೇಗಗೊಳ್ಳೋದಿಲ್ಲ. ಒಟ್ಟಾರೆ ಇಲ್ಲಿ ಎಲ್ಲ ಕ್ಲಮ್ಸಿಯಾಗಿ ಕಾಣಿಸಿದರೆ, ಕ್ಲಿಯರಾಗಿ ಬಿಟ್ ಬೈ ಬಿಟ್ ನೋಡಿದರೆ ಸರ್ವತ್ರ ಮೊದಲನೇ ಸ್ಟೆಪ್ ಯಾವುದು ಅಭ್ಯಾಸ ಮಾಡಲಿಕ್ಕೆ? ಎಲ್ಲ ಕಡೆ ಸ್ವಾಮಿ ಇದ್ದಾನೆ ಎಂಬ ನೋಟ. ಎರಡನೇ ಸ್ಟೆಪ್ ಅವ ಸ್ವತಂತ್ರ, ಎಲ್ಲರೂ ಅಸ್ವತಂತ್ರರು. ಎರಡನೇ ಸ್ಟೆಪ್ ನನಗೆ ಬರುವ ಸುಖ ಆಗಲಿ ದುಃಖ ಆಗಲಿ ಇವರನ್ನ ನೆಪ ಮಾಡಿಕೊಂಡು ದೇವರು ಕೊಡತಾ ಇದ್ದಾನೆ ಎಂಬ ನೋಟ. ನಂತರ ಈ ರೀತಿಯಾಗಿ ನೋಟವನ್ನು ಬೆಳೆಸಿಕೊಂಡವನಿಗೆ ಸ್ಥಿರ ಬುದ್ಧಿ ಆಗ್ತಾನೆ, ಭಗವಂತನಲ್ಲೇ ಮನಸ್ಸು ನಿಲ್ಲುತ್ತೆ. ಯಾಕೆ ಅಂದರೆ ಎಷ್ಟರ ಪರ್ಯಂತ ದೇವರನ್ನು ಮರೆತಿರ್ತಾನೆ ಅಷ್ಟರ ಪರ್ಯಂತ ಮಾತ್ರ ಈ ಪದಾರ್ಥಗಳು ಸುಖ ಕೊಡುತ್ತೆ, ವ್ಯಕ್ತಿಗಳು ಸುಖ ಕೊಡ್ತಾರೆ ಅಂತ ಅದರ ಸಂಗ್ರಹಕ್ಕಾಗಿ ಪ್ರಯತ್ನ. ಪದಾರ್ಥ ಸುಖ ಕೊಡುತ್ತೆ ಎಂಬ ತಪ್ಪು ಕಲ್ಪನೆ ಇದ್ದದ್ದಕ್ಕೆ ಅದರ ಸಂಗ್ರಹಕ್ಕಾಗಿ ಪ್ರಯತ್ನ, ಅದು ಸಿಗಲ್ಲ, ಸಿಗದೇ ಇದ್ದದ್ದಕ್ಕೆ ದುಃಖ. ವ್ಯಕ್ತಿಗಳು ಸುಖ ಕೊಡ್ತಾರೆ, ಅವರಿಂದ ಸುಖ ಬರುತ್ತೆ. ಅದು ಮಗ ಆಗಿರಬಹುದು, ಹೆಂಡತಿ ಆಗಿರಬಹುದು, ಅಪ್ಪ ಆಗಿರಬಹುದು, ಪಕ್ಕದವರಾಗಿರಬಹುದು, ಅವರಿಂದ ನಮಗೆ ಸಂತೋಷ ಆಗುತ್ತೆ ಅಂತ ತಿಳ್ಕೊಂಡರೆ ಇವತ್ತು ಸಂತೋಷ ಕೊಟ್ಟವರು ನಾಳೆ ಸಂತೋಷ ಕೊಡಲ್ಲ. ಕನ್ಫರ್ಮ್, ಇವತ್ತು ಕೊಟ್ಟವರು ನಾಳೆ ಕೊಡಲ್ಲ. ಯಾಕೆ? ಅವರವರ ಕರ್ಮವೇ ಅವರಿಗಿರುತ್ತೆ, ಅವರವರ ಮೂಡಲ್ಲಿ ಅವರಿರುತ್ತಾರೆ. ಆದ್ದರಿಂದ ನಮಗೆ ಕಾನ್ಸ್ಟೆಂಟ್ ಆಗಿ ನಮಗೆ ಸುಖ ಕೊಡಬೇಕು ಅಂದರೆ ಆಗಲ್ಲ ಅವರಿಗೆ. ಆವಾಗ ನಾವೇನೋ ಅವರಿಂದ ಸುಖವನ್ನು ಅಪೇಕ್ಷೆ ಪಡ್ತೇವೆ, ಅವರ ಲೋಕದಲ್ಲೇ ಇರ್ತಾರೆ. ಅಂಧಕಾರಕ್ಕೇನಾಗುತ್ತೆ? ದುಃಖವೇ ಆಗುತ್ತೆ. ಅದಕ್ಕೆ ಸ್ಥಿರ ಬುದ್ಧಿ ಅಸಮೂಢ. ಭಗವಂತ ಕಾಲ ಕಾಲಕ್ಕೆ ಯಾವ ಯಾವ ವ್ಯಕ್ತಿಯಲ್ಲಿ ಯಾವ ಯಾವ ಪದಾರ್ಥದಲ್ಲಿ ನಿಂತುಕೊಂಡು ಯಾವ ರೀತಿಯಾದ ಸುಖ ಕೊಡಬೇಕು ಅಂತಿದ್ದಾನೋ ಅದನ್ನು ಕೊಡ್ತಾ ಇದ್ದಾನೆ. ಕೊಟ್ಟೇ ಕೊಡ್ತಾನೆ ಅವನ ಸಂಕಲ್ಪ ಬಂದರೆ. ಅವನ ಸಂಕಲ್ಪವಿಲ್ಲವ, ನಮ್ಮ ಕರ್ಮವಿಲ್ಲವ, ತೆಗೆದೇ ಬಿಡುತ್ತಾನೆ. ಈ ದೃಷ್ಟಿಯಲ್ಲಿ ವಿಶೇಷವಾಗಿರತಕ್ಕಂಥ ಕರ್ಮವನ್ನು ಮಾಡತಕ್ಕಂಥವ ಏನಿರ್ತಾನಲ್ಲ ಅಂಥವ ಹೇಳ್ತಾ ಇದ್ದಾರೆ. ಭಗವದ್ಧ್ಯಾನ ರೂಪ ಯೋಗೋ ಸತಿ ಅಕ್ಷಯಂ ಭವತಿ. ಒಳ್ಳೆ ಸುಖದಲ್ಲಿರ್ತಾನೆ. ಮೋಕ್ಷಕ್ಕೆ ಹೋಗಿ ಸುಖ ಪಡೆಯೋದು ದೂರ, ಸಂಸಾರದಲ್ಲೇ ಸುಖವಾಗಿರ್ತಾನೆ. ಯಾಕೆ ಅಂದರೆ ಕೇವಲ ಭಗವಂತನಲ್ಲೇ ದೃಷ್ಟಿ ಬೆಳೆದಿರುತ್ತದ್ದರಿಂದ. ಮುಂದೆ ಹೇಳ್ತಾರೆ, ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದತಿ ಆತ್ಮನೀಯ ಸುಖಂ ಸ ಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯ್ಯಂ ಅಶ್ನುತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಶಬ್ದಸ್ಪರ್ಶ ರೂಪರಸಗಂಧಾದಿಗಳು ಏನು ಪಂಚಜ್ಞಾನೇಂದ್ರಿಯಗಳ ವಿಷಯಗಳು, ಇವುಗಳಿಂದ ಏನು ಸುಖ ಬರ್ತಾ ಇರುತ್ತಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮನಿ ಸ್ವರೂಪೇ ಯತ್ ಸುಖಂ ವಿಂದತಿ ಅನುಭವತಿ. ಆತ್ಮಸ್ವರೂಪಸ್ಯಾಪಿ ನ ನಿರ್ವಿಶೇಷತ್ವ ನಿರ್ವಿಶೇಷತ್ವಮಿತಿ ಜ್ಞಾಪನಾಯ ಯತ್ ಸುಖಂ ಅದಕ್ಕೆ ಹೇಳ್ತಾ ಇದ್ದಾರೆ. ಸನ್ಯಾಸಿ ಬ್ರಹ್ಮಯೋಗ ಯುಕ್ತಾತ್ಮ ಹೇಳ್ತಾ ಇದ್ದಾರೆ, ಭಗವಂತನಲ್ಲೇ ಮನಸ್ಸು. ಬ್ರಹ್ಮಯೋಗ ಬ್ರಹ್ಮನಲ್ಲಿ ಯೋಗ, ಬ್ರಹ್ಮ ಭಗವಂತನಲ್ಲೇ ಮನಸ್ಸಿಟ್ಟವ. ಇಲ್ಲಿ ಸ್ಥಿರ ಬುದ್ಧಿ ಇರೋದು, ಅವರು ನನಗೆ ಯಾರು ಕೂಡ ಸುಖ ಕೊಡೋರು ದುಃಖ ಕೊಡೋರು ಅಂತ ಪ್ರತ್ಯೇಕವಾಗಿ ಸ್ವತಂತ್ರರಿಲ್ಲ, ಭಗವಂತನೇ ನನಗೆ ಕರ್ಮಾನುಸಾರ ಕೊಡತಾ ಇದ್ದಾನೆ. ಇವೆಲ್ಲ ಸದ್ಗುಣಗಳು ನಮ್ಮಲ್ಲಿ ಯಾವಾಗ ಬರುತ್ತೆ ಅಂದರೆ ನಾವು ಸರ್ವತ್ರ ಭಗವಂತನೊಬ್ಬನಿದ್ದಾನೆ ಎಂಬ ನೋಟ ಬೆಳೆಸಿಕೊಂಡಾಗ ಮಿಕ್ಕ ಗುಣಗಳು ತಾನಾಗಿ ತಾನಾಗಿ ನಮ್ಮಲ್ಲಿ ಸೇರತಾ ಬರುತ್ತೆ. ಅಂಥ ವ್ಯಕ್ತಿಯನ್ನ ಬ್ರಹ್ಮ ಯೋಗ ಯುಕ್ತ ಆತ್ಮ, ಬ್ರಹ್ಮನಲ್ಲೇ ಮನಸ್ಸಿಡುವುದನ್ನ ಕಲತವ. ಬ್ರಹ್ಮ ಯೋಗ ಯುಕ್ತ ಆತ್ಮ, ಯಾರ ಮನಸ್ಸು ದೇವರಲ್ಲೇ ಇಡ್ಲಿಕ್ಕೆ ಅಭ್ಯಾಸ ಆಗಿದೋ ಅಂಥವ ಅವರನ್ನ ಸಹಸನ್ಯಾಸಿ, ಅವರನ್ನ ಸನ್ಯಾಸಿ ಅಂತ ಕರೀರಿ. ಅದಕ್ಕೆ ಬ್ರಹ್ಮ ಯೋಗ ಯುಕ್ತಾತ್ಮ ಅಂದಾಗ ಹೇಳ್ತಾ ಇದ್ದಾರೆ. ಧ್ಯಾನಾದಿ ಯುಕ್ತಾತ್ಮ, ಭಗವಂತನ ಧ್ಯಾನದಿಂದ ಕೂಡಿಕೊಂಡ ವ್ಯಕ್ತಿಯಾದವ ಏನಿರ್ತಾನೆ, ತತ್ಸುಖಂ. ಕಾಮಾದಿ ಉಪದ್ರವ ಕ್ಷಯರೂಪ ಸನ್ಯಾಸಾತ್ ಆವಿರ್ಭೂತಂ ಸುಖಂ ಅಕ್ಷಯ್ಯಂ ಪುನಃ ತಿರೋಭಾವಹೀನಂ ಅಶ್ನುತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇವರಿಗೆ ಎಂಥ ಸುಖ ಸಿಗುತ್ತೆ ಅಂದರೆ ತಿರೋಭಾವ ಇಲ್ಲದ ಸುಖ ಸಿಗುತ್ತೆ. ಇಷ್ಟು ಪದಾರ್ಥಗಳಿಂದ ಸುಖ ಸಿಗುತ್ತೆ ಅಲ್ಲ, ಪದಾರ್ಥ ನೆಪ ಮಾಡಿ ದೇವರು ಸುಖ ಕೊಡ್ತಾನೆ. ದೇವರೇ ನಮಗೆ ಸುಖ ಕೊಡೋದು, ದೇವರೇ ನಮಗೆ ಸುಖ ಕೊಡೋದು. ನಾನು ಎರಡು ರೀತಿ ಸುಖ ಕೊಡುತ್ತೇನೆ ಅಂದ ದೇವ. ಯಾವ್ದು ಅಂದರೆ ಪದಾರ್ಥವನ್ನು ನೆಪ ಮಾಡಿ ಕೊಡುವ ಸುಖವೊಂದು, ನನ್ನನ್ನೇ ಧ್ಯಾನ ಮಾಡಿದಾಗ ಕೊಡುವ ಸುಖವೊಂದು. ಪದಾರ್ಥದ ನೆಪ ಮಾಡಿ ಕೊಡುವ ಸುಖ ಎಂಥದ್ದು ಅಂದರೆ ತಿರೋಭಾವಯುಕ್ತಂ, ಅಂದರೆ ಪದಾರ್ಥದಿಂದ ಬರುವ ಸುಖ ಸ್ವಲ್ಪ ಬರುತ್ತೆ, ನಂತರ ಬ್ಯಾಕ್ ರಿಟರ್ನ್ ಆಗ್ತಾ ಇರುತ್ತೆ, ಏನೂ ಇರಲ್ಲ. ಆದರೆ ಭಗವಂತನಲ್ಲೇ ಮನಸ್ಸಿಟ್ಟಾಗ ಎಂಥ ಸುಖ ಬರುತ್ತೆ ಅಂದರೆ ತಿರೋಭಾವವಿಲ್ಲದ ಸುಖ ಬರ್ತಾ ಬರುತ್ತೆ, ಎಡಬಿಡದ ಅಚ್ಚಳಿಯದ ಅದ್ಭುತ ಸುಖ ವಿಶೇಷವಾಗಿ ಬರ್ತಾ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ರಾಯರು, ಬರೀತಾರೆ ಸಂಸಾರೇಪಿ ಆತ್ಮಸ್ಮರಣ ರೂಪ ಅಲ್ಪಯೋಗಯುಕ್ತ ಸನ್ಯಾಸಿ. ಸಂಸಾರದಲ್ಲೇ ಆತ್ಮ ಸುಖಪ್ರದನಾದವ ಸ್ವಾಮಿ ಅಂತ ಅಲ್ಪಸ್ಮರಣೆ, ಹೆಚ್ಚಿಗೂ ಅಲ್ಲ, ಅಲ್ಪಸ್ಮರಣ ರೂಪ ಅಲ್ಪಯೋಗಯುಕ್ತ. ಸಂಸಾರದಲ್ಲೇ ಭಗವಂತನನ್ನು, ಹೃದಯದಲ್ಲಿರುವ ಭಗವಂತನನ್ನು ನೆನೆಯುವಂಥ ಅಲ್ಪಯೋಗಯುಕ್ತನಾದವನಿಗೆ ಸುಖ ಬರುತ್ತೆ ಅಂತಾದರೆ ಇನ್ನ ಧ್ಯಾನಾದಿ ಮಹಾಯೋಗಾದಿ ಯುಕ್ತ ಮೋಕ್ಷಾದಿ ನಿಶ್ರೇಯಸಂ ಯುಂದಗೀತಿ ಕಿಮು ವಾಚ್ಯ. ಮಹಾಧ್ಯಾನಾದಿಗಳು ಮಾಡಿಬಿಟ್ರೆ ಮೋಕ್ಷಾದಿ ಫಲ ಬರುತ್ತೆ ಅಂತ ಏನು ಹೇಳಬೇಕಯ್ಯ, ಬಂದೇ ಬರುತ್ತೆ. ಏನು ಸ್ವಲ್ಪ ಸ್ವಲ್ಪ ಸ್ವಾಮಿ ನೀನೇ ಮಾಡಿಸ್ತಾ ಇದೆಯಾ, ನೀನೇ ಸ್ವತಂತ್ರ ಅಂತ ಸ್ವಲ್ಪ ಸ್ವಲ್ಪ ತಮ್ಮ ಹೃದಯದಲ್ಲಿರುವ ಭಗವಂತನನ್ನ ನೆನೆದವನಿಗೆ ಈ ಸಂಸಾರದಲ್ಲಿ ಸುಖ ಇದೆ ಅಂತಾದರೆ ಸದಾ ಭಗವಂತನ ಧ್ಯಾನ ಮಾಡಿದವನಿಗೆ ಅಪರೋಕ್ಷ ಜ್ಞಾನ ಮೋಕ್ಷ ಬರುತ್ತೆ ಎಂಬುದರಲ್ಲಿ ಆಶ್ಚರ್ಯವೇನು ಅಂತ. ಏಕಿ ಸಂಸ್ಪರ್ಶಜಾಃ ಭೋಗಾಃ ದುಃಖ ಯೋನಯಃ ಏವತೆ ಆದ್ಯಂತವಂತ ಕೌಂತೆಯ ನತೇಷು ರಮತೆ ಬುಧಃ. ಹೇಳ್ತಾ ಇದ್ದಾರೆ ಏಹಿ ಸಂಸ್ಪರ್ಶಜಾಃ, ಸಂಸ್ಪರ್ಶದಿಂದ ಹುಟ್ಟಿದ ಭೋಗಗಳು ಅಂದರೆ ಇಂದ್ರಿಯಗಳ ಸಂಸ್ಪರ್ಶ, ಜ್ಞಾನೇಂದ್ರಿಯಗಳ ಸ್ಪರ್ಶ ಆಗುತ್ತೆ. ಮೊದಲು ಯಾವುದೇ ಪದಾರ್ಥ ಇರಲಿ, ಕಣ್ಣಿನ ಸ್ಪರ್ಶ, ಕಿವಿಯ ಸ್ಪರ್ಶ, ಆ ರೀತಿಯಾಗಿ ಅಂಟು ಬರುತ್ತೆ, ಇಂದ್ರಿಯಗಳ ಅಂಟು ಬರುವ ಮೂಲಕ ಸುಖಗಳು ಬರುತ್ತಲ್ಲ, ಅವೆಲ್ಲವೂ ಕೂಡ ದುಃಖಯೋನಯ, ದುಃಖವನ್ನೇ ಕೊಡತಕ್ಕಂಥವು ಅಂತ ಚೆನ್ನಾಗಿ ತಿಳ್ಕೊಳ್ಳಿ ಅಂದರು. ನಮ್ಗೇನು ದುಃಖ ಬರ್ತಾ ಇಲ್ಲಲ್ಲ, ದುಃಖ ಬರ್ತಾ ಇಲ್ಲಲ್ಲ ಅಂದರೆ ಸರಿಯಾಗಿ ನೋಡಿದರೆ ದುಃಖಕ್ಕೆ ಕಾರಣ ಆಗ್ತಾ ಇರುತ್ತೆ, ದುಃಖಕ್ಕೆ ಕಾರಣ ಆಗ್ತಾ ಇರುತ್ತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಆದ್ಯಂತವಂತಹ ಇವೆಂಥವು ಅಂದರೆ ಆದಿ ಇದೆ ಅಂತ ಇದೆ, ಆದಿ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಂತ ಇದೆ. ಆದ್ದರಿಂದ ಅದರಲ್ಲಿ ಜ್ಞಾನಿಯಾದವ ಮನಸ್ಸನ್ನು ಇಡಬಾರದು ಅಂದರೆ ಸುಖ ಪಡಬಾರದು ಅಂತ ಅರ್ಥ ಅಲ್ಲ. ಇವಾಗ ಜ್ಞಾನಿಗಳಿಗೂ ಇಂದ್ರಿಯಗಳಿವೆ, ಅಜ್ಞಾನಿಗಳಿಗೂ ಇಂದ್ರಿಯಗಳಿವೆ. ಇಂದ್ರಿಯಗಳ ಮೂಲಕ ಭೋಗ ಬೇಡ ಅಂದ್ರೂ ಪಡಬೇಕಾಗುತ್ತೆ, ಹೌದಾ? ಊಟ ಆಗುವ ಕಾಲಕ್ಕೆ ನಾಲಿಗೆಯಲ್ಲಿ ಪದಾರ್ಥಗಳಿಟ್ಟಾಗ ಸುಖ ಆಗುತ್ತೋ ಇಲ್ವೋ? ಕಂಪಲ್ಸರಿ ಆಗುತ್ತೆ, ಆಗ್ತಾ ಇರೋದು. ದೇವ್ರು ಕೊಟ್ಟೆ ಕೊಡ್ತಾನೆ ಯಾರಿಗೆ? ಅಜ್ಞಾನಿಗಳಿಗೆ ಮಾತ್ರ. ಅಜ್ಞಾನಿಗಳಿಗೆ ಸುಖ ಕೊಡಲ್ವಾ? ಸುಖ ಕೊಡ್ತಾನೆ. ಹಾಗಾದರೆ ಈ ಸುಖ ಎಂತದ್ದು? ಪದಾರ್ಥದಿಂದ ಸ್ಟಾರ್ಟ್ ಆಗುತ್ತೆ, ಆಗಿ ಇದೆ, ಅದು ಮುಗಿದುಕೊಳ್ಳೇ ಆಗುತ್ತೆ. ಅದಕ್ಕೆ ತಮಾಷೆ ಹೇಳಬೇಕಾದ್ರೆ ಊಟಗಳಿಗೆ ಕೂತಿರ್ತೀವಿ ಎಲ್ಲಿ? ಮಠಗಳು, ಈ ಕಾಮನ್ ಫಂಕ್ಷನ್ಸ್ ಅಲ್ಲಿ ನಾರ್ಮಲ್ಲಿ ಕೂತಿರ್ತಾರೆ. ಕೂತಿರೋ ಕಾಲಕ್ಕೆ ಊಟ ಮುಗಿದ ಮೇಲೆ ಕೆಲವು ಮಾತಾಡ್ಕೊಳ್ಳೋದಿರುತ್ತೆ. ನಮಗೆ ಈ ಐಟಮ್ ಬಂತಪ್ಪ, ಅದ್ಭುತ. ಹೌದಾ, ನಮ್ಗೆ ಬಂದೇ ಇಲ್ಲ ಈ ಮಾತು ಇರಲ್ಲ, ಇದೇ ಇರುತ್ತೆ. ಯಾಕೆ? ಆ ಐಟಮ್ ಅಲ್ಲಿಗೆ ಕಟ್ಟಾಯಿತು, ಖರ್ಚಾಗಿ ಹೋಗೋಯ್ತು. ಮಾಡಿದ್ದು 50 ಜನಕ್ಕೆ ಅಂತ ಎಸ್ಟಿಮೇಷನ್, ಬಂದದ್ದು 250 ಜನ. ಪಾಪ ಏನ್ ಮಾಡ್ತಾರೆ? ಹುಳಿ ಸಾರಿಗೆ ಮದುವೆ ಮಾಡ್ತಾರೆ, ಭಕ್ಷ್ಯಕ್ಕೆ ಮದುವೆ ಮಾಡ್ಲಿಕ್ಕೆ ಆಗಲ್ಲಲ್ವಾ? ಆದ್ರಿಂದ ಆದಷ್ಟು ಅಡ್ಜಸ್ಟ್ ಮಾಡಿ ಹಾಕ್ಲಿಕ್ಕೆ ನೋಡ್ತಾರೆ, ಆಗಲ್ಲ ಕೃಷ್ಣ ಹಾಕೊಂಡು ಹೋಗ್ಬಿಡ್ತಾರೆ. ನಾರ್ಮಲ್ ಅದು. ಆ ಬಂದಾಗ ಆ ಕೊನೆಯ ಪಂಕ್ತಿಯಲ್ಲಿ ಕೂತವರಿಗೆ ಭಕ್ಷ್ಯ ಬಂದಿರಲ್ಲ, ಈ ಮೊದಲ ಪಂಕ್ತಿ ಕೂತವರಿಗೆ 2 ಸಲ ಹಾಕಿರ್ತಾರೆ. ಹಾ, ಒಬ್ಬ ಬಂದವರೇ. ಅದರಲ್ಲಿ ನಮ್ಮ ಅಭಿಮಾನದಲ್ಲಿದ್ದವ್ರು ಯಾರಾದ್ರು ಕಾಣಿಸಿದ್ರೆ ಅವ್ರಿಗೆ ಬಡಿಸೋ ಕಾರಕ್ಕೆ ಇವ್ರಿಗೂ 2 ಹೆಸರು ಬಿದ್ದಿರುತ್ತೆ, ಹೌದಾ? ನಾವು ಇರ್ತಾ ಇದ್ವಿ ಚಿಕ್ಕ ಹುಡುಗರಿದ್ದಾಗ ಮಠಕ್ಕೆ ಹೋಗೋದು, ವಾಲಂಟಿಯರ್ಸ್ ಬಡಿಸ್ತಾ ಇದ್ವಿ. ಬಡಿಸೋ ಕಾಲಕ್ಕೆ ಎಲ್ಲರೂ ಮಾತಾಡ್ಕೊಳ್ಳೋರು ಈ ಬಡಿಸೋರು. ಏನಂತ ನೋಡಪ್ಪ, ನಮ್ಮ ಊರು ಆ ಲೈನ್ನಲ್ಲಿ ಇದ್ದಾರೆ, ಸ್ವಲ್ಪ ನೋಡ್ಕೊ. ಇವರು ಅಂತಾರೆ, ನಮ್ಮವರು ಆ ಪಂಕ್ತಿ ಇದ್ದಾರೆ, ಸ್ವಲ್ಪ ನೋಡ್ಕೊ. ನೋಡ್ಕೊಳ್ಳೋದೇನು, ಸ್ವಲ್ಪ ಎಕ್ಸ್ಟ್ರಾ ಬಡಿಸೋದು, ಚೆನ್ನಾಗಿ ನೋಡ್ಕೋಪ ಅಂತ ಹೇಳಿ. ಈ ರೀತಿಯಲ್ಲಿ ಮೊದಲು ಯಾರ ಪಂಕ್ತಿ ಅವ್ರು ಹೊಟ್ಟೋಗ್ತಾ ಇದ್ರು, ನಂತರ ಮೇಲಿದ್ದವ್ರು ಗೊತ್ತಾಯ್ತು ಅವ್ರವ್ರ ಪಂಕ್ತಿ ಅವ್ರು ಹೋಗ್ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಈ ಪಂಕ್ತಿಯವ್ರನ್ನ ಅವ್ರಿಗೆ ಆಚೆಗೆ ಆ ಪಂಕ್ತಿಯವ್ರನ್ನ ಇಲ್ಲಿಗೆ ಹಾಕಿದ್ರು. ಹಾಕಿದ್ದು ನೋಡಿ, ಏ ನೋಡಪ್ಪ ನಿಮ್ ಪಂಕ್ತಿಯವ್ರು ನೋಡ್ಕೋ, ಏ ನಮ್ ಪಂಕ್ತಿ ನೋಡ್ಕೋಪ. ಒಟ್ಟಾರೆ ಏನಾಯ್ತಿದು? ಪದಾರ್ಥದಿಂದ ಬರುವಂತಹ ಸುಖ ಸ್ವಲ್ಪವೇ ಅಂತ ತಿಳ್ಕೊಂಡವ. ಸರಿಯಪ್ಪ, ಆ ಸ್ವಲ್ಪವಾದರೂ ಅನುಭವ ಪಡ್ತಿರೋ ಇಲ್ಲೋ, ಪಡ್ತಾರೆ. ಆ ಪಡುವ ಕಾಲಕ್ಕೆ ಅವರಿಗೆ ದೇವರ ನೆನಪಾಗುತ್ತೆ. ಆ ದೇವರ ನೆನಪಾದಾಗ ಆ ದೇವರ ನೆನಪಿನಿಂದ ಏಕಕಾಲದಲ್ಲಿ 2 ಸುಖ ಬರ್ತಾ ಇರುತ್ತೆ. ಒಂದು ಪದಾರ್ಥದಿಂದ ಬರುವ ಸುಖ, ದೇವರ ನೆನಪಿನಿಂದ ಬರುವ ಸುಖ. ಎರಡೂ ಒಟ್ಟಿಗೆ ಬರುವಾಗ ದೇವರ ನೆನಪಿನಿಂದ ಬರುವ ಸುಖ ಜಾಸ್ತಿ ಇರುತ್ತೆ, ಪದಾರ್ಥದಿಂದ ಬರೋದು ಸ್ವಲ್ಪವೇ ಇರುತ್ತೆ. ಅದಕ್ಕವರು ಚಿಂತೆ ಮಾಡೋದೇ ಇಲ್ಲ. ಸ್ವಾಮಿ, ಪದಾರ್ಥ ನೆಪ ಮಾಡಿ ಕೊಟ್ಟ ಸುಖಕ್ಕಿಂತ ಪದಾರ್ಥವನ್ನು ಉಣ್ಣುವಾಗ ತನ್ನ ನೆನಪು ಮಾಡಿಕೊಟ್ಟ ಸುಖ ಏನಿದೆಯಲ್ಲ ಅದು ಬಹಳ ಅಪರೂಪದ್ದು ಅಂತ ತಿಳಿದು ಅವರು ಊಟಕ್ಕೆ ಕೊಡ್ತಾರೆ, ಆಸೆಯಿಂದ ಕೊಡ್ತಾರೆ. ಯಾಕೆ ಅಂದರೆ ಚೂರು ವೆರೈಟಿಯಾಗಿ ದೇವರನ್ನು ನೆನೆಯಬಹುದು, ಅಲ್ಲಲ್ಲಿ ಅಲ್ಲಲ್ಲಿ ನೆನೆದನ್ನು ಊಟದಲ್ಲಿ ನೆನೆಯಬಹುದು. ಅಲ್ಲಿ ಭಗವಂತ ವಿಚಿತ್ರ ಆನಂದ ಕೊಡ್ತಾನೆ ಅಂತ ಊಟಕ್ಕೆ ಕೊಡ್ತಾರೆ ಅಷ್ಟೇ ಹೊರತು ಆ ಪದಾರ್ಥ ಸುಖ ಕೊಡುತ್ತೆ ಅಂತ ಕೂಡಲ್ಲ. ಇಷ್ಟು ಆ ವಿಶೇಷವಾದ ಪಂಕ್ತಿಯ ತಾತ್ಪರ್ಯ. ಇನ್ನ ಹೇಳ್ತಾರೆ, ಶಕ್ನೋತಿ ಇಹೈವ ಯಸ್ಸೋಭುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖಿ ನರ. ಯಾರಾದರೆ ಈ ದೇಹದಲ್ಲೇ, ಇಹೈವ ಅಂದರೆ ಮಾನುಷೇ ದೇಹೆ, ಈ ಮನುಷ್ಯ ದೇಹದಲ್ಲಿ ಬಂದ ಮೇಲೆ ಶರೀರ ವಿಮೋಕ್ಷಣಾತ್ ಪ್ರಾಕ್, ತಾನು ಪ್ರಾಣ ಬಿಡಲಿಕ್ಕಿಂತ ಮೊದಲೇ, ಶರೀರದಲ್ಲಿ ಬಂದ ಮೇಲೆ ಪ್ರಾಣ ಬಿಡಲಿಕ್ಕಿಂತ ಮೊದಲೇ, ಕಾಮಕ್ರೋಧೋದ್ಭವಂ ವೇಗಂ ಮನಸಃ ಅನವಸ್ಥಾನಂ ಶೋಧುಂ ಶಕ್ನೋತಿ, ಮನಸ್ಸಿನಲ್ಲಿ ನಾನಾ ರೀತಿಯಾದ ಕಾಮಕ್ರೋಧಾದಿಗಳ ವೇಗವನ್ನು ತಡಕೊಳ್ಳಿಕ್ಕೆ ಯಾರಿಗಾಗುತ್ತೋ ಸನರಹ ಜ್ಞಾನೋಪಾಯವಾ, ಅಂದರೆ ಯಾರಾದರೆ ನಾನು ಹೇಳಿಕೊಟ್ಟ ಈ ಜ್ಞಾನೋಪಾಯವನ್ನು ತಿಳ್ಕೊಂಡಿರ್ತಾರೋ ಅವರಿಗೆ ಮಾತ್ರ ನಾನಾ ರೀತಿಯಾದ ವೇಗಗಳನ್ನು ತಡಕೊಳ್ಳಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಯಾರಿಗೂ ಒಳಗಿರತಕ್ಕಂಥ ಕಾಮಕ್ರೋಧಾದಿ ವೇಗಗಳನ್ನು ತಡಕೊಳ್ಳಿಕ್ಕೆ ಆಗಲ್ಲ. ಮಾತುಗಳು ಚೆನ್ನಾಗಿವೆ ಮೇಲ್ನೋಟಕ್ಕೆ, ಒಳಗೆ ಚೂರು ನೋಡಬೇಕು. ಅವಾಗಂದ್ರು ಈ ಕಾಮಾದಿಗಳು ಕ್ರೋಧಾದಿಗಳು ಯಾಕೆ ಬರ್ತಾ ಇವೆ ನಮಗೆ? ನಮ್ಮ ಹಿಂದಿನ ಕರ್ಮಾನುಸಾರ ದೇವತೆಗಳ ಮೂಲಕ ದೈತ್ಯರ ಮೂಲಕ ಭಗವಂತ ಕೊಡಿಸ್ತಾ ಇದ್ದಾನೆ, ಅದು ಫಿಕ್ಸ್. ಹೌದಾ? ದೇವದೈತ್ಯರ ಮೂಲಕ ನಮ್ಮ ಹಿಂದಿನ ಕರ್ಮಾನುಸಾರವೇ ಕಾಮಕ್ರೋಧಾದಿಗಳನ್ನು ಕೊಡತಾ ಇದ್ದಾನೆ. ಅದನ್ನು ಸ್ವತಂತ್ರವಾಗಿ ತಡೆಯುವ ನಾಥರು ಯಾರೂ ಇಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಈ ಶ್ಲೋಕ ಹೇಗೆ ಕಾಣುತ್ತೆ ಅಂದರೆ, ಶರೀರ ಬೀಳಲಿಕ್ಕೆ ಮೊದಲೇ ಯಾರಾದರೆ ಕಾಮಕ್ರೋಧಾದಿಗಳ ವೇಗಗಳನ್ನು ತಡೆಯುತ್ತಾರೋ, ಹೌದಾ, ಅವರು ಸುಖವಾಗಿರ್ತಾರೆ ಅಂದರು. ಅಂದ ಕೂಡಲೇ ತಡ್ಕೊಳ್ಳಿಕ್ಕೆ ನೋಡೋಣ ಅಂತ ನಾವು ಅದಕ್ಕಂದ್ರು, ಒಳಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ದೈತ್ಯರು ಎಲ್ಲರೂ ಸೇರಿ ಆ ಭಗವಂತನಾಜ್ಞೆಯಿಂದ ನಮಗೆ ನಾನಾ ಕಾಮಕ್ರೋಧಾದಿಗಳನ್ನು ಕೊಡಲಿಕ್ಕೆ ಶುರು ಮಾಡಿದಾಗ ನನಗೆ ಬೇಡ ಅಂಬೋ ನರನಾರು ಅದರಲ್ಲೇ ಕೊಚ್ಚಿಕೊಂಡು ಹೋಗ್ತಾ ಇರ್ತಾನೆ. ಹಾಗಾದರೆ ಆ ಒಳಗಿರತಕ್ಕಂಥ ದೈವೀ ಶಕ್ತಿಗಳು, ಆ ದೇವತೆಗಳು, ಭಗವಂತ ದೇವತೆಗಳು ಎಲ್ಲರೂ ಸೇರಿ ನಮಗೇನು ಕೊಡತಾ ಇದ್ದಾರೆ ಅದು ನಮ್ಮ ನಾವು ತಡೆಯಬೇಕು. ತಡೆಯಬೇಕು ಅಂದರೆ ಬರದಾಗ ಆಗಬೇಕಾದರೆ ಏನು ಮಾಡಬೇಕು ಅಂದರೆ, ಯಾರಾದರೂ ಕೊಡತಾ ಇದ್ದಾರೋ ಅವರೇ ಕೊಡದೆ ನಿಲ್ಲಿಸಬೇಕು. ಬಲ್ಬ್ ಇದೆ ಬೆಳಗಬೇಕು, ಸ್ವಿಚ್ ನಮ್ಮ ಕೈಯಲ್ಲಿಲ್ಲ, ಏನು ಮಾಡಬೇಕು? ಬಲ್ಬ್ ಮುಂದೆ ಭರತನಾಟ್ಯ ಮಾಡಿದರೆ ಬಲ್ಬ್ ಬಿಡುತ್ತಾ? ಇಲ್ಲಲ್ಲ. ಯಾರ ಕೈಯಲ್ಲಿ ಸ್ವಿಚ್ ಇದೆಯೋ ಅವರಿಗೆ ಕಾಲಿಗೆ ಬಿದ್ದರೆ ಅವರು ಸ್ವಿಚ್ ಹಾಕಿದರೆ ಬೀಳುತ್ತೆ, ಆಫ್ ಮಾಡಿದರೆ ಆಫ್ ಆಗುತ್ತೆ. ಹೌದಾ? ಸ್ವಿಚ್ ಹಾಕಿದ್ದವರು ಆಫ್ ಮಾಡಲಿಕ್ಕೆ ನಮ್ಮ ಕಂಟ್ರೋಲಲ್ಲಿಲ್ಲ ಅಂತಹ ಕಾಲಕ್ಕೆ ನಮ್ಗೆ ಹೇಳ್ತಾ ಇದ್ದಾರೆ. ಸಿಂಪಲ್ ನೋಡಿ ಟೆಕ್ನಾಲಜಿ. ಯಾರೋ ಸ್ವಿಚ್ ಬೋರ್ಡ್ ಎಲ್ಲ ತಮ್ಮ ಕೀ ಹ್ಯಾಂಡ್ ಓವರ್ ಇಟ್ಕೊಂಡಿದ್ದಾರೆ, ಲೈಟ್ ಹಾಕಿ ಹೋಗಿದ್ದಾರೆ. ಚಿಕ್ಕದು ನೋಡಿ, ನೀವಲ್ಲಿದ್ದೀರಾ, ನಿಮ್ಮ ಉಪದೇಶ, ಏ ಲೈಟ್ಗಳೆಲ್ಲ ಆಫ್ ಮಾಡಪ್ಪ ಚುಡು. ಅವ ನೀವೇನು ಹೇಳಬೇಕು, ನನ್ನ ಕೈಯಲ್ಲಿ ಇಲ್ರಿ, ಆ ಬೋರ್ಡ್ ಯಾರೋ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಹೌದಾ? ಅವಾಗ ಹೇಳಿದವ ಅಂದ, ನನಗದು ಗೊತ್ತು. ಏನು? ನಿನ್ನ ಕೈಯಲ್ಲಿ ಸ್ವಿಚ್ ಇಲ್ಲ, ಸ್ವಿಚ್ ಯಾರ ಕೈಯಲ್ಲಿದೋ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತು. ಮತ್ತೆ ನಂಗ್ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ಗೊತ್ತಿದ್ದು ನಿಂಗೆ ಹೇಳಿದೆ ಅಂದ್ರ ಅರ್ಥ ಏನು? ಯಾರ ಕೈಯಲ್ಲಿ ಕೀರಿ ಕೈ ಹೇಳಿದೋ ಅವರ ಹತ್ರ ಹೋಗಿ ಕೇಳಿ ಆ ಬಲ್ಬ್ ಆಫ್ ಮಾಡು ಅಂತ ಅರ್ಥ. ಹೌದೋ ಅಲ್ವೋ? ಅಷ್ಟು ಹೋಗುತ್ತಾ ಇಲ್ಲ. ಯಾರಿಗಾದರೆ ಎಲ್ಲ ಕಂಟ್ರೋಲ್ ಬೇರೆಯಲ್ಲಿದೆ ಅಂತ ಗೊತ್ತಿದ್ದು ಬೇರೆಯವರಿಗೆ ನೀವು ಮಾಡಿ ಅಂತ ಹೇಳಿದರೆ ತಾತ್ಪರ್ಯ ಏನು? ಯಾರ ಕಂಟ್ರೋಲ್ ಅಲ್ಲಿ ಇದೆಯೋ ಅವರ ಕಾಲಿಗೆ ಹೋಗಿ ಬೀಳಿ ಅಂತ ಅರ್ಥ. ಇಲ್ಲೂ ಅದೇ ಹೇಳ್ತಾ ಇದ್ದಾರೆ. ನಿನ್ನ ಕಾಮಕ್ರೋಧಾದಿ ವಿಷಯಗಳೆಲ್ಲ, ಕಾಮಕ್ರೋಧಾದಿಗಳು ಕೊಡೋ ಗುಂಪೆ ಒಳಗೆ ನಾನೇ ಕೊಡ್ತಾ ಇದ್ದೇನೆ, ನಿನ್ನ ನಿಗ್ರಹ ಮಾಡು ಅಂತ ಹೇಳ್ತಾ ಇದ್ದೇನೆ. ಅವ ನೀನಂದೀಯ, ಕೊಡೋದೇ ನೀನು ಮಹಾರಾಯ, ನಿಗ್ರಹ ಮಾಡು ಸ್ವಾತಂತ್ರ್ಯ ನನಗೆಲ್ಲಿದೆ ಅದು ನಂಗೆ ಗೊತ್ತೋ ಮಹಾರಾಯ ಅಂತ. ಮತ್ತೆ ಹೇಗೆ ಅಂದ್ರೆ ನಿಗ್ರಹ ಮಾಡೋದು ಹೇಗೆ ಗೊತ್ತಾ? ನಾನು ಯಾರ ಮೂಲಕ ಕೊಡ್ತಾ ಇದ್ದೀನೋ ಅವರ ಕಾಲಿಗೆ ಬೀಳು, ಬಿದ್ದರೆ ಅವ್ರು ನಿಗ್ರಹ ಮಾಡ್ತಾರೆ. ಇಷ್ಟು ನನ್ನ ತಾತ್ಪರ್ಯ. ಅದ್ಯಾಕೆ ದೇವರು ಹೇಳಿದ ಅಂದರೆ, ನಿನ್ನ ಇಂದ್ರಿಯಗಳು ನಿನಗೆ ಸುಖ ಕೊಡುವಂತಹ ಇಂದ್ರಿಯಗಳು ನಿನ್ನ ಹತೋಟಿಯಲ್ಲಿ ಇಲ್ಲವೇ ಇಲ್ಲ ಎಂಬ ಎಚ್ಚರವೇ ಇಲ್ಲದೆ ನನ್ನ ಹತೋಟಿಯಲ್ಲಿವೆ, ದೇವತೆಗಳ ಹತೋಟಿಯಲ್ಲಿವೆ ನಿನ್ನ ಇಂದ್ರಿಯಗಳು. ಆದರೂ ನೀನು ಹೇಗೆ ಬದುಕ್ತಾ ಇದೆಯಾ ಅಂದರೆ, ಆಸ್ ಇಫ್ ನಿನ್ನ ಕಂಟ್ರೋಲಲ್ಲೇ ಎಲ್ಲ ಇದ್ದಂತೆ ಭ್ರಾಂತಿಯಲ್ಲಿ ಬದುಕ್ತಾ ಇದೆಯಾ. ಹೌದಾ? ಕೃಷ್ಣ ನಮಗೆ ಉಪದೇಶ ಕೊಡೋದರಲ್ಲಿ ತಾತ್ಪರ್ಯ ಇಷ್ಟು. ಎಲ್ಲಿ ಬಂತು ಕೃಷ್ಣನ ತಾತ್ಪರ್ಯ? ಎಲ್ಲ ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ತನ್ನ ವಶದಲ್ಲಿಟ್ಟುಕೊಂಡು ಆಡಿಸ್ತಾ ಇದ್ದಾನೆ ನಮ್ಮನ್ನ. ಅದು ಎಚ್ಚರ ಇಲ್ಲದೆ ನಾವೇನಿದ್ದೀವಿ? ನಾನೇ ತಿಂದೆ, ನಾನೇ ಬಂದೆ, ನಾನೇ ಆಲೋಚನೆ ಮಾಡಿದೆ, ನನ್ನಷ್ಟು ಬುದ್ಧಿವಂತ ಇಲ್ಲ, ಐ ಆಮ್ ದಿ ಇಂಟೆಲಿಜೆಂಟ್, ಅಪ್ಪ ಅಯ್ಯೋ ಅಂತಾನೆ ಕೊಡ್ತಿದ್ದೀರ. ದೇವ್ ಒಂದು ಹೆಟ್ಟು ಕೊಟ್ಟ, ನಾ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ ಎಂಬ ಎಚ್ಚರ ಯಾವಾಗ ಬರಬೇಕು ನಿನಗೆ? ಅದಕ್ಕೆ ಪೂರ್ಣ ನಿನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಾಗಬೇಕು. ಆದ ಮೇಲೆ ನಿನ್ನ ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ ಚೆನ್ನಾಗಿ ತಿಳ್ಕೊಂಡು ಬರೇ ತಿಳ್ಕೊಂಡ್ರೆ ನೀ ಮತ್ತೆ ಮರ್ತು ಹೋಗ್ತಾ ಇದೀಯ. ಅದಕ್ಕೆ ಉಪಾಸನೆ ಬಿಡು. ಅಂದರೆ ಸದಾ ಕಾಲ ನಿನ್ನ ಹತೋಟಿಯಲ್ಲಿವೆ, ನಿನ್ನ ಹತೋಟಿಯಲ್ಲಿವೆ ಎಂಬ ರಿಯಲ್ ಫ್ಯಾಕ್ಟ್ ತಲೆಯಲ್ಲಿ ಸದಾ ಬರಲಿ. ಅದೇ ಧ್ಯಾನ. ನನ್ನ ಕೈಯಲ್ಲಿ ಏನಿಲ್ಲ ಎಂಬ ನಿಜವಾದ ವಸ್ತುಸ್ಥಿತಿಯನ್ನ ಸದಾ ಸ್ಮರಣೆ ಮಾಡುವುದೇ ಧ್ಯಾನ. ದೇವರ ಕೈಯಲ್ಲಿ ಎಲ್ಲ ಇಲ್ಲ, ಎಲ್ಲವೂ ಇದೆ ಅಂತ ತಿಳ್ಕೊಂಡು ಅದನ್ನ ಮೆಲಕು ಹಾಕುವುದೇ ಧ್ಯಾನ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ಹೌದಾ? ಯಾರಾದರೆ ನನ್ನ ಶರಣಾಗತಿಯ ಮೂಲಕ ದೇವತೆಗಳಿಂದ ಆ ಕಾಮಕ್ರೋಧಾದಿ ಇಲ್ಲಿದೆ ನೋಡಿ, ದೇವರನ್ನ ದೇವತೆಗಳನ್ನ ಕೇಳಿದುವು, ನೀವ್ಯಾಕೆ ನನಗೆ ಕಾಮಕ್ರೋಧಾದಿಗಳು ಕೊಡ್ತಾ ಇದ್ದೀರಿ ಅಂದ್ರೆ ನಿಂದೇ ಕರ್ಮ ಕೂತಿದೆ, ನಿಂದೇ ದೋಷ ಇದೆ, ಕೊಡ್ತಾ ಇದೆ. ಅದು ಹೋಗಬೇಕಾದ್ರೆ ನಾನೇನು ಮಾಡಲಿ ಅಂದ್ರೆ, ತತ್ವಾಭಿಮಾನಿ ದೇವತೆಗಳ ಒಳಗಿರತಕ್ಕಂಥ ಭಗವಂತನ ಪಾದವನ್ನ ಸಾತ ನೆನೆದರೆ ಆ ಪಾಪ ಕತ್ತರಿಸಿ ಹೋಗಿ ಅವರೇ ಜ್ಞಾನಿಗಳಾದ ದೇವತೆಗಳೇ ನಮ್ಮ ಇಂದ್ರಿಯಗಳ ವಶ ನಮಗೆ ತಂದು ಕೊಡುತ್ತಾರೆ, ಇಂದ್ರಿಯಗಳ ವಶ ನಮಗೆ ತಂದು ಕೊಡುತ್ತಾರೆ. ಇಷ್ಟೇ ಕೃಷ್ಣ ಹೇಳ್ತಾ ಇರೋದು. ನಿನ್ನ ಪಾಪ ಕಳಕೋ, ನನ್ನನ್ನು ಧ್ಯಾನ ಮಾಡುವುದರ ಮೂಲಕ ನಿನ್ನ ಪಾಪ ಕಳಕೊಂಡು ನನ್ನ ಶರಣಾಗತನಾಗಿ ನಿನ್ನ ಪಾಪ ಕಳಕೊಂಡರೆ ನಾನೇ ನಿನಗೆ ಕಾಮಕ್ರೋಧಾದಿಗಳ ಮೇಲೆ ಹತೋಟಿಯನ್ನು ನಾನೇ ತಂದು ಕೊಡುತ್ತೇನೆ. ಯಾಕೆ? ಎಲ್ಲವೂ ನನ್ನ ಹತೋಟಿಯಲ್ಲಿವೆ. ಈ ಸೂತ್ರ ನಾವು ನೋಡದೆ ಹೇ ಕೃಷ್ಣ ಹೇಳ್ದ ನೀನು ಕಾಮಕ್ರೋಧ ನಿಗ್ರಹ ಮಾಡು ಅಂತ ಹೇಳಿದ, ಮಾಡೋಣ ಅಂತ ಹೋದರೆ ಹೋಗ್ಬೇಕು. ಅಂಥವ್ರಿಗೂ ನಿಗ್ರಹ ಆಗ್ತಾ ಇರುತ್ತೆ. ದೇವ ಏನು ಮಾಡುತ್ತಾನೆ? ಯಾರಿಗಿನ್ನ ಪಕ್ವ ಕಾಲ ಬಂದಿರಲ್ಲ ಅವರಿಗೆ ನಾನೇ ಮಾಡೋದು, ನಾನೇ ತಿನ್ನೋದು, ನಾನೇ ಬೀಳೋದು ಇದೇ ಕೊಟ್ಟಿರ್ತಾನೆ. ಅಂಥವ್ರ ಕೈಗೂ ಗೀತೆ ಕೊಡ್ತಾರೆ, ಅವ್ರಿಗೂ ಗೀತೆ ಬುಕ್ ಸಿಗತ್ತೆ. ಎಲ್ಲ ಬುಕ್ ಸ್ಟಾಲಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹೌದು, ವೇದಾಂತ ಬುಕ್ ಹೋದ್ರೆ ಎಲ್ಲ ಮತಗಳನ್ನು ಸಿಗುತ್ತೆ, ಸಿಕ್ತು. ಅವರು ನೋಡಿದ್ರು, ಕೃಷ್ಣ ಅಲ್ಲಿ ಹೇಳಿದ ನೋಡು, ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡಿಕೊಂಡ್ರೆ ಸಾಕು, ನೀನು ಚೆನ್ನಾಗಿರ್ತೀಯ. ಅವರು ತಿಳ್ಕೊಂಡ್ರು, ನಾನೇ ಕಾಮಕ್ರೋಧಗಳನ್ನ ಗೆಲ್ಲಬಲ್ಲೆ, ಐ ಆಮ್ ಕೇಪಬಲ್. ಶುರು ಮಾಡಿದ್ರು ಕಾಮವನ್ನು ನಿಗ್ರಹ ಮಾಡಲಿಕ್ಕೆ ಮಾಡಲಿಕ್ಕೆ. ಅಂದ್ರೆ ಇನ್ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನು, ದೇವರೇ ಅವರ ಒಳಗಿದ್ದು ಎಲ್ಲ ವ್ಯಾಪಾರ ಮಾಡಿಸ್ತಾ ಇದ್ರು ಅವರಿಗೆ ಸರಿಯಾದ ಜ್ಞಾನ ಕೊಡದೆ ಅವರಿಗೇನು ಮಾಡುತ್ತಾ ಇದ್ದಾನೆ, ನಾನೇ ಮಾಡಬೇಕು, ನಾನೇ ತಿನ್ನಬೇಕು, ನಾನೇ ನನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕೆಂಬ ತಪ್ಪು ಕಲ್ಪನೆ ಕೊಟ್ಟು ಆ ಕಲ್ಪನೆ ಮೂಲಕ ಇಂದ್ರಿಯ ನಿಗ್ರಹಕ್ಕೆ ಪ್ರಯತ್ನ ಮಾಡಿಸಿ ಅಲ್ಪವೋ ಸ್ವಲ್ಪವೋ ಇಂದ್ರಿಯ ನಿಗ್ರಹ ಬರುವಂತೆ ಮಾಡಿ ಅಲ್ಪವೋ ಸ್ವಲ್ಪವೋ ಇಂದ್ರಿಯ ನಿಗ್ರಹ ತಾನೇ ತಂದುಕೊಟ್ಟು ಅವರಿಗೆ ಇನ್ನಷ್ಟು ಕನ್ಫರ್ಮೇಶನ್ ಕೊಟ್ಟು ಏನಂತ ನಾ ಮಾಡಲಿಕ್ಕಾಗುತ್ತೆ ಅಂತ ಕೊಟ್ಟು ಅವರ ಮೂಲಕ ಮಾಡಿಸ್ತಾ ಥಪ್ಪ ಅಂತ ಬೀಳಾಗುತ್ತೆ. ಯಾಕೆ? ಮೇನ್ ಸಿಸ್ಟಮ್ಮೇ ಅವರಿಗೆ ಗೊತ್ತಾಗಲಿಲ್ಲ. ಅದು ಬೇರೆ ಮಠದವರಾಗಿರಬಹುದು, ಮಾಧ್ವರು ಆಗಿರಬಹುದು, ಭಗವಂತನೇ ಸ್ವತಂತ್ರನಾಗಿ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇಲ್ಲದ ಪ್ರಾಣಿ ಯಾವ ಮತ ಅಂತ ಪಟ್ಟಿ ಕೊಟ್ಟಿಕೊಂಡಿದ್ರೆ ಏನು? ಯಾರಿಗೆ ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ಎಚ್ಚರ ಮೂಡಿದೆ ಅವರನ್ನ ಮಾಧ್ವರು ಅಂತ ಬರೋದು. ಹೌದಾ ಇಲ್ಲವ ಗೊತ್ತಿಲ್ಲ. ಹೌದ್ರಿ, ಮುದ್ರೆನಾಮ ಹಚ್ಕೊಂಡಷ್ಟು ಮಾತ್ರಕ್ಕೆ ಅಂತಲ್ಲ, ಅದಕ್ಕೆ ಅಂದ್ರು ಮಡಿ ಅಂದ್ರೇನು, ಮೈಲಿಗೆ ಅಂದ್ರೇನು ಅಂದ್ರು. ಹಾ, ಮಡಿ ಅಂದ್ರೆ ದೇವನೊಬ್ಬನು ನನ್ನೊಳಗಿದ್ದಾನೆ, ತತ್ವಾಭಿಮಾನಿಗಳಿದ್ದಾರೆ ನನ್ನಲ್ಲಿ ಅಂತ ಯಾರಿಗೆ ಎಚ್ಚರ ಬರುತ್ತೆ ಆ ಎಚ್ಚರವೇ ಮಡಿ. ಆ ಎಚ್ಚರವಿಲ್ಲದವನು ಸದಾ ಮೈಲಿಗೆಯಲ್ಲೇ ಇರ್ತಾನೆ, ದೊಡ್ಡ ಮೈಲಿಗೆ, ಸೂತಕದ ಮೈಲಿಗೆ. ಅದು ದೇವರೊಬ್ಬರು ನನ್ನಲ್ಲಿ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದವ ಸೂತಕದ ಮೈಲಿಗೆಯಲ್ಲೇ ಸದಾ ಇರ್ತಾನೆ, ಮಡಿ ಮಾಡುತ್ತಾ ಇರ್ತಾನೆ. ಹೌದು, ಅದನ್ನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಾಮ ಕ್ರೋಧೋದ್ಭವಂ ವೇದಂ ಯಸ್ ಸೋಢುಂ ಶಕ್ನೋತಿ. ಕಾಮಕ್ರೋಧಾದಿಗಳ ವೇಗವನ್ನ ಶರೀರ ಇರುವಾಗಲೇನೆ ಬಿಡಲಿಕ್ಕಿಂತ ಮುಂದೆ ಶ್ರೀಹರಿವಾಯು ಗುರುಗಳ ಕೃಪೆಯಿಂದ ಯಾರಿಗೆ ತಡಕೊಳ್ಳಿಕ್ಕಾಗುತ್ತೋ ಸಯುಕ್ತ ಸಸುಖಿ ನರ. ಅಂದರೆ ಅವನೇ ವಿಶೇಷವಾಗಿ ಸುಖವಂತನಾಗ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ರಾಯ ಹೇಳ್ತಾರೆ, ಈ ಕಾಮಕ್ರೋಧಾದಿಗಳ ವೇಗವನ್ನು ತಡೆಯಲಿಕ್ಕೆ ಬೇಕಾದ ಶರೀರ ಯಾವುದು ಅಂದರೆ ಮಾನುಷ ದೇಹೇ ಏವ ಸುಕರ ನಾಣ್ಯ ದೇಹ. ಬೇರೆ ದೇಹಗಳಲ್ಲಿ ಈ ಜ್ಞಾನವೂ ಇಲ್ಲ, ಜ್ಞಾನೋಪಾಯವೂ ಇಲ್ಲ. ಆದ್ದರಿಂದ ಮನುಷ್ಯ ದೇಹ ಬಂದಾಗ ಅದನ್ನು ಬಿಡಲಿಕ್ಕಿಂತ ಮೊದಲೇ ಭಗವಂತನನ್ನು ತತ್ವಾಭಿಮಾನಿ ದೇವತೆಗಳ ಮೂಲಕ ಗುರುಗಳ ಮೂಲಕ ಶರಣಾಗತನಾಗಿ ಹರಿ ಸ್ವಾತಂತ್ರ್ಯ ಜ್ಞಾನಪೂರ್ವಕ ಭಗವಂತನ ಶರಣಾಗತರಾದರೆ ಅವಾಗ ಭಗವಂತ ನಮಗೆ ಇಂದ್ರಿಯ ನಿಗ್ರಹವನ್ನು ತಂದುಕೊಡುತ್ತಾನೆ. ಅದರಿಂದ ಭಗವಂತ ನಮಗೆ ಕಾಮಕ್ರೋಧಾದಿಗಳನ್ನು ಜಯಿಸುವಂತೆ ಅವನೇ ಮಾಡುತ್ತಾನೆ. ಇದು ಭಗವಂತನ ಸಂಕಲ್ಪ. ಸಾಮಾನ್ಯವಾಗಿ ಗೀತಾ ಪ್ರವಚನ ಕೇಳ್ತಾ ಇರ್ತೀರಲ್ಲ, ಬೇರೆಯವರು ಮಾಡೋದು ಅವರು ಮಾಡೋದು. ಏ, ಕೃಷ್ಣ ಹೇಳಿದ್ದಾನೆ ನೀನೇ ಮಾಡಬೇಕು, ನೀನೇ ಪ್ರಯತ್ನ ಮಾಡಬೇಕು. ಹೌದು, ಎಲ್ಲಿ? ಭಗವಂತ ನಮ್ಮಿಂದ ಮಾಡಿಸಿದರೆ ನಾವೇ ಮಾಡಬೇಕು. ಯಾರು ಬೇಡ ಅಂದ್ರು ನಾವೇ ಮಾಡೋಣ, ಇಲ್ಲ ಹಂಗಿಲ್ಲ. ದೇವರು ಮಾಡಿಸಿದ್ದು ಅಂತ ಇರಲೇಬೇಕು, ಇರಲೇಬೇಕು. ಆವಾಗ ಅಲ್ಲಿ ನೀವು ಹೀಗೆ ಹೇಳಿದರೆ ನಮ್ಮ ಮಕ್ಕಳು ದೇವರೇ ಮಾಡಿಸಿದ್ರು ಅಂತಾರೆ, ಪಕ್ಕದವರು ಅಂತಾರೆ, ಇವರು ಅಂತಾರೆ, ಏನು ಉತ್ತರ ಕೊಡೋದು? ಅವರಿಗೆ ಉತ್ತರ ಕೊಡಲಿಕ್ಕೆ ನಮಗಾಗಿಲ್ಲ ಅನ್ನಷ್ಟು ಮಾತ್ರಕ್ಕೆ ಸತ್ಯವಾದ ವಿಷಯವನ್ನು ಮರೆಮಾಚಿ ನಾವು ಕೊಚ್ಚಿಕೊಂಡು ಹೋಗೋದು ಸರಿಯಲ್ಲ. ಹೌದು, ಅವರಿಗೆ ಉತ್ತರ ಕೊಡುವುದು ಹೇಗೆ ಅಂತ ಚೆನ್ನಾಗಿ ಕಲ್ತುಕೊಂಡು ಹೇಳುತ್ತಿರಬೇಕು. ಹೇಳಿದರೆ ಅವರೇ ಚಿಕ್ಕ ಹುಡುಗರಲ್ಲಿ ನಾವು ಸರಿಯಾಗಿ ಹೇಳಿಕೊಟ್ರೆ ನಾವು ಬಿಡಬಹುದು, ಹೇಳಿಕೊಟ್ಟವರು ಅವ್ರು ಬಿಡಲ್ಲ, ಅವ್ರು ಹಾಗೇ ಮಾಡ್ತಾ ಬರ್ತಾರೆ. ಅದರಿಂದ ಮುಂದೆ ಹೇಳುತ್ತಾರೆ, ಯೋ ಅಂತಃಸುಖ ಅಂತರ ಆರಾಮ ತಥಾ ಅಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತ ಅಧಿಗಚ್ಛತಿ. ಇಲ್ಲಿ ಅರ್ಥ ಆಗಿಲ್ಲ.
ಅವರು ಪಂಡಿತರು, ಅವರೇ ಪುಟ್ಟ ಸುಖಿಗಳು ಇಲ್ಲಿ ಕಾಮಕ್ರಮದಲ್ಲೂ ಬೇಗ ತಡೆಯೋರು ಕೂಡ ಸುಖಿಗಳು ತಡೆಯೋದು ಲೇಪ ಆಗಿರುತ್ತ.
ಅವರ ಪ್ರಶ್ನೆ ಗೊತ್ತಾಯ್ತ? ಕಾಮಕ್ರೋಧಾದಿಗಳಿಂದ ಹುಟ್ಟಿದ ವೇಗವನ್ನ ತಡೆಯೋದು ಅಂದ್ರೆ ಹೇಗೆ ಅಂತ ನೀವು ಕೇಳಿದ್ರೆ ಪ್ರಾಕ್ಟಿಕಲ್ಲಿ ಹೌದು ಅಪ್ಲೈ ಹೌದಾ? ಇಷ್ಟೇ ನಮಗೆ ಕಾಮ ಕ್ರೋಧ ಮೊದಲಾದ್ದೆಲ್ಲ ಎಲ್ಲಿಂದ ಬರ್ತಾ ಇವೆ? ಮನಸ್ಸಿನಿಂದ ಬರ್ತಾ ಇವೆ ಹೌದಾ? ಮನೋಭಿಮಾನಿಗಳಾದ ರುದ್ರದೇವರು ಕೊಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಅದನ್ನು ತಡ್ಕೋಬೇಕಾದ್ರೆ ಏನ್ ಮಾಡಬೇಕು? ರುದ್ರಾಂತರ್ಗತ ನಾರಸಿಂಹನಿಗೆ ಶರಣಾಗತರಾದರೆ ಅವರೇ ಕಾಮಕ್ರೋಧಾದಿಗಳ ವೇಗವನ್ನ ನಮ್ಮ ಮೂಲಕ ತಡೆಯುವಂತೆ ಮಾಡಿಸ್ತಾರೆ. ಚಿಕ್ಕ ದೃಷ್ಟಾಂತ. ನಾವೆಲ್ಲ ಚಿಕ್ಕ ಹುಡುಗರು, ಎಕ್ಸಾಮ್ಗೆ ಹೇಳಬೇಕು, 4 ಗಂಟೆಗೋ 3 ಗಂಟೆಗೋ ಹೇಳಬೇಕು ಅಂತ ಸಂಕಲ್ಪಗಳು ಇರ್ತಾ ಇತ್ತು. ಹೇಳೋದು 6ಕ್ಕೆ ಹೇಳೋಕ್ಕೋ ಸಂಕಲ್ಪ ಅಂತೂ ಇರ್ತಾ ಇತ್ತು ಎಕ್ಸಾಮ್ ಟೈಮಲ್ಲಿ. ಆವಾಗ ಅಲಾರಾಮ್ ಇಟ್ಟರು ನಾವು ಹೇಳ್ತಾ ಇದ್ದಿಲ್ಲ. ನಮ್ಮ ಅಜ್ಜಿ ಇರ್ತಾ ಇದ್ರು, ಅದಕ್ಕೆ ಅವ್ರಿಗೆ ಹೇಳಿಬಿಡ್ತಾ ಇದ್ವಿ, ಅಮ್ಮ ಸ್ವಲ್ಪ ನನ್ನ ಎಬ್ಬಿಸ್ತೀಯ, 8ಕ್ಕೆ 2ಕ್ಕೆ ಹೇಳಬೇಕು. ಆಯ್ತಪ್ಪ. ಆವಾಗ ನಿಮ್ಗೆ ಯಾವ ಅಲಾರಾಮ್ ಇಟ್ಕೊಳ್ತೀಯಮ್ಮ? ನಾವೆಂದು ಕೇಳಿದ್ದಿಲ್ಲ. ನಾವು ಹೇಳಿದ ಕೂಡಲೇ ಯಾರೋ ಹೇಳಿ, ನಮ್ಮ ಅವರೆಲ್ಲ ಹೇಳ್ತಾರೆ, ನಾವು ಹೇಳಿದ್ವಿ. ಆಯ್ತು, ಟೈಮಿಗೆ 2ಕ್ಕೆ ಏಯ್ ಎಡಪ್ಪ ಅಂತ ಬಡಗು ಹೇಳೋವರೆಗೆ ಎಬ್ಬಿಸ್ತಾ ಇದ್ರು. ಒಂದು ದಿವಸ ನಮಗೆ ಅರ್ಥ ಆಗಿ ತಕ್ಕಂತ ಹೊಳಿತು, ಅಲ್ಲ ನಾವು ಅಲಾರಾಮ್ ಇಟ್ಕೊಂಡು ಬಡದ ಮಲಗ್ತಾ ಇದ್ದೀವಿ, ಈಗೀಗ ಯಾವ ಅಲಾರಾಮ್ ಇದೆ, ಆ ಟೈಮಿಗೆ ಹೇಗೆ ಹೇಳ್ತಾ ಇದ್ದಾಳೆ ಕೇಳಿದೆ ನಾನು, ನೀನು ಹೇಗೆ ಹೇಳ್ತಾ ಇದ್ದೀಯಾ? ಇಷ್ಟೇ ಹೇಳಿದ್ದು. ರಾತ್ರಿ ಮಲಗುವಾಗ ನಿಮ್ಮ 3 ಗಂಟೆ 4 ಗಂಟೆ ನನಗೆ ಗಂಟೆ ನೋಡಲಿಕ್ಕೆ ಬರಲ್ಲ. ಆಕೆಗೆ ಹಳೇ ಕಾಲದಾಕೆ, ನನಗೆ ಬರಲ್ಲಪ್ಪ, ಅದಕ್ಕೆ ಕಣ್ಣು ಕಾಣಿಸಲ್ಲ, ಎಕ್ಸ್ಟ್ರಾ ಕಣ್ಣು ಕಾಣಿಸಲ್ಲ, ಗೊತ್ತೂ ಇಲ್ಲ. ಅದಕ್ಕೆ ಆ 2 ಗಂಟೆಗೆ ಎಬ್ಬಿಸಪ್ಪ ಅಂತ ಮನೋಭಿಮಾನಿ ರುದ್ರದೇವರನ್ನ ಕೇಳಿಕೊಂಡು ಮಲಗ್ತಾ ಇದ್ದೆ. ಎಬ್ಬಿಸಿದಾಗ ನಿಮ್ಮನ್ನ ಎಬ್ಬಿಸಿದೆ, ನೋಡಿದ್ರೆ 2, 3, 4 ಕರೆಕ್ಟ್ ಅಂತ. ಇದೇ ಪ್ರಾಸೆಸ್ ರುದ್ರಾಂತರ್ಗತ ನಾರಸಿಂಹನನ್ನ ಸದಾ ಸ್ವಾಮಿ ಇಂದ್ರಿಯ ನಿಗ್ರಹ ಕೊಡೋ 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 ಅಂತ ಕೇಳಿಕೊಂಡ್ರೆ ಆ ಪ್ರಾರ್ಥನೆಯಿಂದ ನಮ್ಮ ಕರ್ಮ ಕರಗಿ ಹೋಗಿ ಅವರು ಎಬ್ಬಿಸ್ತಾರೆ, ಇಂದ್ರಿಯ ನಿಗ್ರಹ ಮಾಡಿಸ್ತಾರೆ. ಈ ಒಂದು ಸೂತ್ರ ನಾವು ಬಿಟ್ಟು ನಾವೇನ್ ಮಾಡ್ತಾ ಇರ್ತೀವಿ? ಇಂದ್ರಿಯ ನಿಗ್ರಹ ಮಾಡಬೇಕು ಅಂದ್ರೆ ಉಪವಾಸ ಬೇಡಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಾ, ಅಲ್ಲಿಂದ ಎದ್ದು ಹೋಗ್ಬೇಕಾ, ಎಲ್ಲ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ. ಮಾರನೇ ದಿನ ಡಬಲ್ ಹಾಕ್ಬಿಟ್ಟಿರ್ತೀವಿ. ಯಾಕೆ? ಒಳಗಿನ ಸಿಸ್ಟಮ್ಗೆ ಶರಣಾಗತರಾಗದೆ ಹೊರಗೆ ನಾ ಮಾಡಬೇಕು ಅಂತ ಇಲ್ಲದ ಸ್ವಾತಂತ್ರ್ಯ ದಾಸರಾಯರ ಮಾತು ಪ್ರಕಾರ ಹಚ್ಚಿಕೊಂಡು ಹೋಗುವುದಕ್ಕೆ ಪಚ್ಚಿಕೊಂಡು ಅಂತಾರೆ ದಾಸರು. ಇಲ್ಲದ ಸ್ವಾತಂತ್ರ್ಯ ಪಚ್ಚಿಕೊಂಡು ಇಲ್ಲದನ್ನ ಮೆತ್ತಕೊಂಡು ನಮ್ದು ನಾವು ಮಾಡಬೇಕು ಅಂತ ಹೋಗ್ತೀವಲ್ಲ, ನೆಗೆದು ಬೀಳುತ್ತೀವಿ ಎಂಬುದನ್ನ ಕೃಷ್ಣ ಗೀತೆಯ ಮೂಲಕ ಚೆನ್ನಾಗಿ ಹೇಳುತ್ತಾ ಇದ್ದಾನೆ. ಇದು ಬಿಟ್ಟರೆ ಬೇರೆ ಗೀತೆ ಇಲ್ಲ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಯೋ ಅಂತಃಸುಖ ಯಾರಾದರೆ ಕಾಮಾದಿ ಉಪದ್ರವ ಕ್ಷಯಾಭಿವ್ಯಕ್ತ ಸ್ವರೂಪ ಸುಖ, ಅಂದರೆ ಕಾಮಾದಿಗಳ ಕಾಟ ತಪ್ಪಿದ ಕೂಡಲೇ ಪ್ರಶಾಂತ ಸುಖ ಅವನಲ್ಲಿ ಅಭಿವ್ಯಕ್ತಿ ಆಗುತ್ತೆ. ಅದಕ್ಕೆ ಅಂಥವನು ಅಂತರಾರಾಮ ಅಂತ ಹೇಳ್ತಾರೆ. ಭಗವದ್ದರ್ಶನ ಜನ್ಯ ಸುಖವಾನ್, ಭಗವಂತನ ದರ್ಶನಕ್ಕೆ ಯೋಗ್ಯನಾಗಿ ಬಿಡುತ್ತಾನೆ ಅಂಥವನು. ಭಗವಂತನ ಶರಣಾಗತಿಯ ಪೂರ್ವಕ ಕಾಮಕ್ರೋಧಾದಿಗಳ ನಿಗ್ರಹಕ್ಕೆ ಹೊರಟಂಥವ ಅವನಿಗೆ ಫಲವೇನು ಅಂದರೆ ಭಗವಂತನ ದರ್ಶನವೇ ಫಲ. ಭಗವದ್ದರ್ಶನ ಜನ್ಯ ಸುಖವಾನ್, ಭಗವಂತನ ದರ್ಶನ ಜನ್ಯದು ಅದರಿಂದ ಹುಟ್ಟಿದ ಸುಖವುಳ್ಳವನಾಗ್ತಾನೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂತರ್ಜ್ಯೋತಿ ಅಂತರಭಿವ್ಯಕ್ತ ಹೇಳ್ತಾ ಇದ್ದಾರೆ. ಯೋ ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿರೇವಚ ಅಂದ್ರು ಹೇಳ್ತಾರೆ. ಅಂತರ್ಜ್ಯೋತಿ ಅಂದರೆ ಅಂತರಭಿವ್ಯಕ್ತ ಭಗವತ್ ಸ್ವರೂಪ, ಯಾರ ಹೃದಯದಲ್ಲಿ ಭಗವಂತನ ಸ್ವರೂಪ ಪ್ರಕಟ ಆಗಿದೆಯೋ ಅವನು ಅಂತರ್ಜ್ಯೋತಿ. ಆದ್ಮೇಲೆ ಅಂತರಾರಾಮ ಅಂದರೆ ಒಳಗೇ ಭಗವಂತನ ಧ್ಯಾನದಿಂದ ಸಂತೋಷವಾಗಿರತಕ್ಕಂಥವನು ಆಗತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇದೆಲ್ಲ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರತಕ್ಕಂಥವರ ಕುರಿತು ಹೇಳಿದ್ದು. ಅಲ್ಲ, ನಮ್ಮ ಕುರಿತು ಹೇಳಿರಿ ಅಂದರೆ ಅವ್ರ ಕುರಿತು ಹೇಳ್ತೀರಲ್ಲ ಅಂದರೆ ನೀವು ನಿಮ್ಮ ಕುರಿತು ಹೇಳಿದ್ದು ಯಾರಿಗೆ? ನಮಗೇ ಹೇಳಿದರೆ ಭಗವಂತನ ಶರಣಾಗತಿಯ ಮೂಲಕ, ತತ್ವಾಭಿಮಾನಿ ದೇವತೆಗಳ ಮೂಲಕ, ಭಗವಂತನ ಶರಣಾಗತಿಯ ಮೂಲಕ ಯಾರು ಕಾಮಕ್ರೋಧಾದಿ ಉಪದ್ರವಗಳನ್ನು ಗೆಲ್ಲತಾರೋ, ಅಥವಾ ಇಂಡೈರೆಕ್ಟ್ ಸ್ಪೀಚ್ ಬಂದರೆ ಯಾರಿಗೆ ಭಗವಂತ ಸ್ವರೂಪ ದರ್ಶನ ಸುಖ ಕೊಡಬೇಕು ಅಂತ ಇರ್ತಾನೋ ಆವಾಗ ಭಗವಂತ ಅವರಿಗೆ ತನ್ನ ಶರಣಾಗತಿಯನ್ನು ಕೊಡುತ್ತಾನೆ. ತತ್ವಾಭಿಮಾನಿ ದೇವತೆಗಳ ಎಚ್ಚರ ತನ್ನ ಎಚ್ಚರ ಕೊಡುತ್ತಾನೆ, ತನ್ನ ಶರಣಾಗತನಾಗುವಂತೆ ಮಾಡುತ್ತಾನೆ. ತಾನೇ ತತ್ವಾಭಿಮಾನಿ ದೇವತೆಗಳ ಮೂಲಕ ಅವನಿಗೆ ಕಾಮಕ್ರೋಧಾದಿಗಳ ಜಯವನ್ನು ತಂದುಕೊಡುತ್ತಾನೆ, ತನ್ಮೂಲಕವಾಗಿ ಮನಃಶಾಂತಿಯನ್ನು ಕೊಡುತ್ತಾನೆ. ಆ ಮನಃಶಾಂತಿಯ ಮೂಲಕ ಸತತ ತನ್ನ ಧ್ಯಾನವನ್ನು ಇನ್ನಷ್ಟು ಕೊಡುತ್ತಾನೆ, ಕೊನೆಗೆ ತಾನೇ ದರ್ಶನ ಕೊಡುತ್ತಾನೆ, ಕೊಟ್ಟು ಒಳಗೆ ಸುಖವನ್ನು ಕೊಡುತ್ತಾನೆ. ಇಷ್ಟು ಇಂಡೈರೆಕ್ಟ್ ಬರ್ತೀರಾ ಡೈರೆಕ್ಟ್ ಬರ್ತೀರಾ ನೋಡಿ ಕೊಟ್ಟು. ಒಟ್ಟಾರೆ ಸ್ವಾಮಿ ಕಾರುಣ್ಯ ಪ್ರಧಾನ. ಆವಾಗ ಡೌಟ್ ನಮ್ಮೇಲೆ ಇದೆಯೋ ಇಲ್ವೋ, ಇದ್ದದ್ದಕ್ಕೆ ನಾವಿಲ್ಲಿ ಕೂತದ್ದು ಅಂದ್ರು. ಇಲ್ಲದಿದ್ರೆ ಎಲ್ಲೋ ರೋಡಲ್ಲಿ ಏನೋ ಪಾನಿಪೂರಿನೋ ಇನ್ನೊಂದು ಯಾವ್ದು ತಿಂತ ಬಿದ್ದಿರಬೇಕಾಗಿದ್ದು. ಇಲ್ಲಿ ವಿಜಯರಾಯರ ಕಟ್ಟೆಯಲ್ಲಿ ವಿಶೇಷವಾಗಿ ಗೀತಾ ನಮ್ಮ ಕಿವಿಯಲ್ಲಿ ಬೀಳುವ ಸ್ಥಿತಿಗೆ ಸೆಳಕೊಂಡು ಬಂದಿದ್ದಾರೆ ಅಂದ್ರೆ ಇದೆ ಬೆಂಕಿ ಉರಿತಾ ಇದೆ. ಎಷ್ಟು ಎಳೆಬತ್ತಿಯಲ್ಲಿ ಮಿಣಿಮಿಣಿಗೊಟ್ಟುವ ದೀಪವ ರಚಿಸಲು ಜನರ ಕಂಗಳಿಗೆ ಕಾಣಿಸದು, ಕಾಣಿಸಿದರೂ ಅದು ಪ್ರಯೋಜನಕ್ಕೆ ಬಾರದು ಅದು ಹೇಳುತ್ತಾರೆ. ಈನಾನ ತೇಜದೊಳು ಮಧ್ಯಾಹ್ನ ಸೂರ್ಯ ಬೆಳಗುತ್ತಿರುವಾಗ ಎಳೆಬತ್ತಿಯಲ್ಲಿ ಮಿಣಿಮಿಣಿಗುಟ್ಟುವ ದೀಪವ ರಚಿಸಲು ಜನರ ಕಂಗಳಿಗೆ ಮೊದಲೇ ಕಾಣಿಸದು, ಕಾಣಿಸಿದರೂ ಅದು ಪ್ರಯೋಜನಕ್ಕೆ ಬಾರದು. ಸುಮ್ಮನೆ ನಾಮವೇ ಉಂಟು ವ್ಯರ್ಥವಾಗಿ ಅಂದರು. ಆ ಥರ ನಮ್ಮಲ್ಲಿ ಒಳಗೆ ವಿಶೇಷವಾಗಿರತಕ್ಕಂಥ ಸ್ವರೂಪ ಯೋಗ್ಯತೆ ಇದ್ದರೂ ಸದ್ಯಕ್ಕೆ ಹೊರಗೆ ಬೀಳತಾ ಇಲ್ಲ, ಏನೋ ತಿರುಗ್ತಾ ಇದ್ದೀವಿ. ಅದಕ್ಕೆ ನಮ್ಮನ್ನು ಸೆಳಕೊಂಡು ಬಂದು ಇಲ್ಲಿ ಕೂಡಿಸಿ ಈ ಇಂಜೆಕ್ಷನ್ ಯಾಕೆ ಕೊಡಿಸ್ತಾ ಇದ್ದಾರೆ ಅಂದರೆ ನಮ್ಮಿಂದ ಮಾಡಿಸಲೇಬೇಕೆಂಬ ಸಂಕಲ್ಪ ಭಗವಂತನಿಗಿದೆ ಎಂಬುದಕ್ಕೆ ಗುರು ಹಾಗೆ ನಾವು ತಿಳಿಯಬೇಕು. ಹೌದು ಅಲ್ವೋ? ಡೌಟ್ ಇದೆಯಲ್ಲ? ಇಲ್ಲಲ್ಲ. ಹಾ, ರಕ್ಷತಿ ತೇವ ವಿಶ್ವಾಸ ತದೀಯೋಹ ಮತಿ ಸ್ಮೃತಿ. ನಿನ್ನವ ನಿನ್ನವ ಶ್ರೀನಿವಾಸ ತದೀಯೋ ಅಂದರೆ ಅಟ್ಟಿಲ್ಲ. ದೇವ ಕೇಳಿದ, ನನ್ನವನ ನೀನು ಹೇಗೆ? ಅಲ್ಲ, ನೀ ನನಗೂ ನನ್ನ ಸಂಬಂಧ ಏನು? ಅಲ್ಲಿಗೆ ಏಕ್ ಮಾರ್ಗ ಹೋಗ್ತು ಕೂಡ. ನೀ ಬಿಂಬ, ನಾ ಪ್ರತಿಬಿಂಬ, ನಿನಗೂ ನನಗೂ ಕಾಂಟ್ಯಾಕ್ಟ್ ಇದ್ದದ್ದೇ, ಹೌದಾ? ಆದ್ದರಿಂದ ನಿನ್ನವ, ನಿನ್ನ ಪ್ರತಿಬಿಂಬ ಅಂತ ಹೇಳೋದೆ ನಿನ್ನವ ಅಂತರ್ಥ. ದೇವರ ಪ್ರತಿಬಿಂಬರಾದ್ದರಿಂದಲೇನೆ ದೇವರು ಬಿಡಲ್ಲ, ನಮ್ಮನ್ನ ಉದ್ಧಾರ ಮಾಡುತ್ತಾನೆ. ಅದನ್ನೇ ಆದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ಗೀತೆಯ ತಾತ್ಪರ್ಯವನ್ನು ತಿಳಿಸಿಕೊಡುತ್ತಾರೆ. ಹೆದರಬೇಡಿ, ನಮ್ಮ ಬಿಂಬ ನಮ್ಮ ಕೈ ಹಿಡದೆ ಹಿಡಿತಾನೆ ಎಂಬುದನ್ನು ಹೇಳ್ತಾರೆ. ಸರಿ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಃ ಛಿನ್ನದ್ವೈಧಾಯತಾತ್ಮನಃ ಸರ್ವಭೂತ ಹಿತೇ ರತಾಃ. ಇನ್ನ ಋಷಯ, ಋಷಿಗಳು, ಅವಾಗೇ ಇದು ಋಷಿಗಳ ಕುರಿತು ಹೇಳೋದು ಅಂದ್ರಂದು ಅಲ್ಲ, ನಾವೇ ಋಷಿಗಳಾಗಬೇಕು. ಋಷಿಗಳು ಒಂದು ಕೂಡಲೇ ಗಡ್ಡ ಗಾಡಿ ಬೆಳೆಸ್ಕೊಂಡಿದ್ದವರೇ ಋಷಿಗಳು ಅಂತರ್ಥ ಅಲ್ಲ. ಯಾರ ತಲೆಯಲ್ಲಿ ಭಗವಂತನ ಕುರಿತಾದ ಚಿಂತನೆ ಸತತ ಇರುತ್ತೋ ಅವರು ಋಷಿಗಳು. ಅದನ್ನು ಹೇಳ್ತಾರೆ ಋಷಯ, ಋಷಿಗಳು ಅಂದ್ರೆ ಯಾರು ಹೇಳ್ತಾರೆ? ಜ್ಞಾನಿನ, ಜ್ಞಾನಿಗಳಾದವರು ಈ ಉಪಾಯದಿಂದ ಕ್ಷೀಣ ಕಲ್ಮಷಃ ಎಲ್ಲ ಕಲ್ಮಶಗಳನ್ನು ಕಳ್ಕೊಳ್ಳುತ್ತಾರೆ. ಈ ರೀತಿಯಾದ ಉಪಾಸನೆಯಿಂದ, ಭಗವಂತನ ಧ್ಯಾನದಿಂದ ಭಗವಂತನ ದರ್ಶನವನ್ನು ಪಡೆದು ಬಿಡುತ್ತಾರೆ. ಅದರಿಂದ ಏನಾಗುತ್ತೆ? ಅವರಿಗೆ ಎಲ್ಲ ಪಾಪಗಳು ಹೋಗಿಬಿಡುತ್ತೆ. ಸಂಚಿತ ಆಗಾಮಿ ಸುಟ್ಟು ಹೋಗುತ್ತೆ, ಪ್ರಾರಬ್ಧ ಮಾತ್ರ ಹೋಗೋದೇ ಇಲ್ಲ. ಏನು ಮಾಡಿದರೂ ಪ್ರಾರಬ್ಧ ಕರ್ಮ ಭಗವಂತನ ವಿಶೇಷ ಸ್ಮರಣೆಯಿಂದ ಉಪಮರ್ದನ ಚೂರು ಸಪ್ರೆಸ್ ಆಗುತ್ತಷ್ಟೇ ಹೊರತು ಪ್ರಾರಬ್ಧ ಕರ್ಮವನ್ನು ಅನುಭವಿಸದೆ ಹೋದೆ ಅಂದವರ ಪಟ್ಟಿ ಒಂದು ಇಲ್ಲ, ಯಾರೂ ಇಲ್ಲ. ಆದ ಕಾರಣ ಮುಂದೆ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿ, ಇಷ್ಟೂರ ಕಾಮಕ್ರೋಧಾದಿಗಳನ್ನ ಗೆದ್ದು ಭಗವಂತನಲ್ಲೇ ಮನಸ್ಸಿಟ್ಟು ದೇವರನ್ನೇ ಕಂಡು ನಂತರ ಪ್ರಾರಬ್ಧ ಕರ್ಮ ಉಣಲಿಕ್ಕೆ ನಾನಾ ಜನ್ಮಗಳು ಪಡೆದು ಬಂದಾಗ ಸಾಮಾನ್ಯ ವ್ಯಕ್ತಿಗಳಕ್ಕಿಂತ ಕನಿಷ್ಠವಾಗಿ ಕಾಮಕ್ರೋಧಾದಿಗಳು ಅವರಲ್ಲಿ ಕೂತಿರುತ್ತೆ. ಹೌದು, ಕಾಮಕ್ರೋಧಾದಿಗಳು ಕೂತಿರುತ್ತೆ, ಅಪರೋಕ್ಷ ಜ್ಞಾನಿಗಳೇ ಆಗಿರಬಹುದು ಹಿಂದೆ. ಆದರೆ ಭಗವಂತ ಎಲ್ಲವನ್ನ ತಿರೋಧಾನಗೊಳಿಸಿ ಏನು ಮಾಡುತ್ತಾನೆ? ಅವರ ಹಿಂದಿನ ಕರ್ಮ ಉಣಿಸಲಿಕ್ಕಾಗಿ ಪಾಪಕರ್ಮ ಇರುತ್ತೆ, ಪುಣ್ಯಕರ್ಮ ಇರುತ್ತೆ. ಆ ಪಾಪಕರ್ಮ ಉಣಿಸುವ ಸಂದರ್ಭ ಬಂದಾಗ ಅವರಿಗೆ ಜ್ಞಾನ ಎಲ್ಲ ತೆಗೆದು ಬಿಟ್ಟು ಪೂರ್ಣ ಅಜ್ಞಾನಿಗಳನ್ನಾಗಿ ಮಾಡಿಯೇ ಇಡುತ್ತಾನೆ. ಅವರಿಗೆ ಕಾಮಕ್ರೋಧಾದಿಗಳು ತುಂಬಿಬಿಡುತ್ತಾನೆ. ಅವನ ಶಕ್ತಿ ಅಂಥ ಆ ಪಾಪವನ್ನು ಅನುಭವಿಸಲಿಕ್ಕೆ. ಅವಾಗ ಅವರಿಗೆ ಹೇಳ್ತಾರೆ ಜ್ಞಾನಿಗಳು ಹೇಳೋ ಮಾತು. ಅದರಿಂದ ಅವರಿಗೆ ಆಶ್ಚರ್ಯ ಆಗುತ್ತೆ. ಒಂದು ಸಲ, ಅಯ್ಯ ನೀನು ಹಿಂದೆ ದೇವರನ್ನ ಕಂಡವ ಅಂತ ಯಾರಾದರೂ ಜ್ಞಾನಿಗಳು ಹೇಳಿದರೆ ಅವರಿಗೆ ಸಂಶಯ ಬರುತ್ತೆ. ನಾನು ಹಿಂದೆ ದೇವರನ್ನ ಕಂಡವನೇ ಆದರೆ ಮತ್ತು ಈ ಕಾಮಕ್ರೋಧಾದಿಗಳ ಕಾಟ ನನಗ್ಯಾಕೆ ಬಂತು ಅಂದರೆ ನಿನ್ನ ಪ್ರಾರಬ್ಧ ಕರ್ಮದಿಂದ ಬಂತು. ಆದ್ದರಿಂದ ಪ್ರಾರಬ್ಧ ಕರ್ಮ ಯಾರಿಗೂ ಬಿಡಲ್ಲ, ಅದನ್ನು ಅನುಭವಿಸಲೇಬೇಕು. ಇನ್ನ ಇವರೆಂಥವರಿರ್ತಾರೆ, ಕ್ಷೀಣ ಕಲ್ಮಷಃ ಭಗವಂತನ ದರ್ಶನದಿಂದ ಅವರಿಗೆಲ್ಲ ಪಾಪಗಳು ಹೋಗಿಬಿಡುತ್ತೆ. ಛಿನ್ನದ್ವೈಧಾಯಕಾತ್ಮನಃ ಅಂದರೆ ಹೇಳ್ತಾ ಇದ್ದಾರೆ, ಛಿನ್ನದ್ವೈಧಾಯಕಾತ್ಮನಃ ಅಂದರೆ ರಾಯರು ಬರೀತಾ ಇದ್ದಾರೆ, ಛಿನ್ನ ಸಂಶಯ ವಿಪರ್ಯಯೌ. ಸಂಶಯ ಜ್ಞಾನ ವಿಪರ್ಯಯ ವಿಪರೀತ ಜ್ಞಾನ ಅಂತ ಎರಡು. ಜ್ಞಾನದಲ್ಲಿ ಮೂರು ರೀತಿ, ನಿಶ್ಚಯ ಜ್ಞಾನ, ಸಂಶಯ ಜ್ಞಾನ, ವಿಪರೀತ ಜ್ಞಾನ. ಇದು ಇದೆ ಅಂತ ತಿಳಿಯುವ ಜ್ಞಾನ, ನಿಶ್ಚಯವಾದ ಜ್ಞಾನ. ಇದು ಅದು ಇದು ಅದು ಅಂತ ಬಂದರೆ ಸಂಶಯ ಜ್ಞಾನ. ಯಾವುದು ಯಾವುದು ಅಲ್ಲವೋ ಅದೇ ಅಂತ ಕನ್ಫರ್ಮೇಶನ್ ಬಂದ್ಬಿಟ್ರೆ, ರಿವರ್ಸ್ ಆಗಿ ಕನ್ಫರ್ಮೇಶನ್ ಬಂದರೆ ಅದನ್ನು ವಿಪರೀತ ಜ್ಞಾನ. ಅದಕ್ಕೆ ಇವರು ಭಗವಂತನ ದರ್ಶನ ಆದ ಮೇಲೆ ಇವರಿಗೆ ಏನಾಗುತ್ತೆ ಅಂದರೆ, ಚಿನ್ನ ದ್ವೈಧಾಯ ಆತ್ಮನಃ ಚಿನ್ನ ದ್ವೇಧಾಹ ತೇಚತೆ ಆಯತಾತ್ಮನಶ್ಚ ಅಂತ ಹೇಳುತ್ತಾರೆ. ಎರಡು ರೀತಿಯಾದ ಸಂಶಯ ವಿಪರೀತ ಜ್ಞಾನಗಳನ್ನು ಕಳಕೊಂಡವರ ಅರ್ಥ ಆಯಿತು. ಯಾಕೋ ನೀವು ಕೇಳ್ತಾ ಇದ್ದೀರಾ ಅಂತ ನಂಗೆ ಡೌಟ್ ಬರ್ತಾ ಇದೆ. ಯಾಕೆ ನಿಮಗೆ ಡೌಟೇ ಬರಲಿಲ್ಲ? ನಿಮಗೆ ಡೌಟ್ ಬರಬೇಕಿದ್ರೆ ನನಗೂ ಡೌಟ್ ಬರುತ್ತೆ, ನೀವು ಕೇಳ್ತಾ ಇದ್ದಾರಾ ಇಲ್ವಾ ಅನ್ನೋ ಡೌಟ್ ನನಗೆ ಚೆನ್ನಾಗಿ ಬರುತ್ತೆ. ಇನ್ನೊಂದ್ಸಲ ಹೇಳ, ಯಾಕಂದ್ರೆ ಚೂರು ಟ್ರಾನ್ಸಲ್ ಇರ್ತೀರಲ್ಲ, ಎಚ್ಚರ ಆಯಿತು ಹೇಳ್ತೇನೆ. ಅಲ್ಲ ಸಾಯಂಕಾಲ ಪ್ರದೋಷ ಕಾಲ ಹರಣಮ ಪಾರ್ವತೀಪತಯೇ ಹರಣಮ ಪಾರ್ವತೀಪತಯೇ ಹರ ಹರ ಮಹಾದೇವ. ಏನು ಹೇಳಿದೆ? ಅಪ್ಪ ಕೇಳಿದ್ದೀರಾ? ಯಾರಿಗೆ ಹೇಳಿದ್ದು? ದೇವರನ್ನ ಕಂಡವ, ದೇವರನ್ನ ಕಂಡವ ಸಂಶಯ ವಿಪರೀತ ಜ್ಞಾನಗಳನ್ನು ಕಳಕೊಳ್ತಾನೆ ಅಂದ್ರು. ಹಾ, ಸಂಶಯ ವಿಪರೀತ ಜ್ಞಾನಗಳು ಕಳಕೊಂಡ ಮೇಲೆ ದೇವರ ದರ್ಶನವೋ, ದೇವರ ದರ್ಶನವಾದ ಮೇಲೆ ಸಂಶಯ ವಿಪರೀತಗಳು ಕಳಕೊಳ್ಳೋದೋ ಅಂತ ಪ್ರಶ್ನೆ. ಅದು ಬಂದಿಲ್ಲ ನೋಡ್ತಾ ಈಗ ಪ್ರಶ್ನೆ ಮಾಡ್ತಿರೋದು ಯಾರಾದ್ರೂ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರನ್ನ ಕೇಳೋಣ? ಸ್ವಾಮಿ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಯಾರು ಆನ್ಸರ್ ಕೊಡ್ತೀರಿ? ನಾನು ಇದ್ದೀನಪ್ಪ ಸುಳಾದಿಯಲ್ಲಿ ಹೇಳ್ತಾರೆ ಹೇಳ್ತಾರೆ. ಎಸ್, ಪಕ್ಕದಲ್ಲಿ ನಿಧಿ ಕೂತಿದೆ, ಅವ್ರು ಕನ್ನಡದಲ್ಲೇ ಹೇಳ್ತಾರೆ. ಅಪರೋಕ್ಷ ಜ್ಞಾನವಾದ ಮೇಲೆ ಹೋಗುವ ಸಂಶಯಗಳುಂಟು ಸಾಕ. ಅಪರೋಕ್ಷ ಜ್ಞಾನವಾದ ಮೇಲೆ ಹೋಗುವ ಸಂಶಯಗಳುಂಟು. ಆವಾಗ ಇನ್ನೊಬ್ಬರಂದ್ರು, ದಾಸ ಸಾಹಿತ್ಯ ಪ್ರಮಾಣವೇ ಆದರೂ ಒಂದು ಕೊರತೆ ಇರುತ್ತದೆ. ಶಾಸ್ತ್ರದಲ್ಲಿ ಎಲ್ಲಾದರೂ ಒಂದು ಪಂಕ್ತಿ ಇದೆಯಾ? ಅಂದ್ರೆ ಶಾಸ್ತ್ರದಲ್ಲಿ ಇಲ್ಲದ್ದೆಲ್ಲ ದಾಸಾಹಿತ್ಯದಲ್ಲಿ ತುಂಬಿದಂತೆ ನಮಗೆ ಸಂಶಯ ಬರ್ತಾ ಇರುತ್ತೆ. ಅದಕ್ಕಂದ್ರೂ ಭಿದ್ಯತೆ ಹೃದಯ ಗ್ರಂಥಿ, ಭಾಗವತವೇ ಹೇಳ್ತಾ ಇದೆ. ಯಾರು ದೇವರ ದರ್ಶನ ಮಾಡುತ್ತಾರೋ ಅವರ ಹೃದಯ ಗ್ರಂಥಿ ಭೇದನ ಆಗುತ್ತೆ. ಪಕ್ಕದಲ್ಲಿ ಹೇಳ್ತಾರೆ, ಛಿದ್ಯಂತೆ ಸರ್ವ ಸಂಶಯ, ಅವರ ಸಂಶಯಗಳೆಲ್ಲ ಹೋಗಿಬಿಡುತ್ತೆ ಅಂತಲ್ಲಿ ಹೇಳ್ತಾರೆ. ಭಾಗವತವೇ ಹೇಳುತ್ತೆ, ದೇವರ ದರ್ಶನ ಆದ ಕೂಡಲೇ ಸರ್ವ ಸಂಶಯಗಳು ಹೋಗುತ್ತೆ. ಅವಾಗಂದ್ರು, ಅಲ್ಲಯ್ಯ ದೇವರ ದರ್ಶನ ಆದ ಮೇಲೂ ಸಂಶಯಗಳು ಹೋಯಿತು ಅಂದ್ರೆ ದೇವರ ದರ್ಶನ ಆಗ್ಲಿಕ್ಕಿಂತ ಮೊದಲು ಸಂಶಯವೇ ಕೂತಿತ್ತು ಅಂತರ್ಥ. ಅಂದರೆ ನಿಶ್ಚಯ ಜ್ಞಾನ ಆಗಿಲ್ಲ ಅಂತರ್ಥ. ನಿಶ್ಚಯ ಜ್ಞಾನ ಇಲ್ಲದವರಿಗೂ ದೇವರ ದರ್ಶನ ಆಗುತ್ತೆ ಅಂತರ್ಥ. ಇಲ್ಲಿಗೂ ಅರ್ಥ ಹೋಗ್ತಾ ಇತ್ತು. ಅದಕ್ಕಂದ್ರೂ ಹಾಗಲ್ಲ, ಅಪರೋಕ್ಷ ದೇವರನ್ನ ಕಂಡ ಮೇಲೆ ಯಾವ ಸಂಶಯಗಳು ಹೋಗುತ್ತೋ ಅದು ಬಿಟ್ಟು ಮಿಕ್ಕ ಸಂಶಯಗಳನ್ನೆಲ್ಲ ಕಳಕೊಂಡವ ದೇವರ ದರ್ಶನಕ್ಕೆ ಯೋಗ್ಯ. ದೇವರ ದರ್ಶನ ಆದ ಮೇಲೆ ಕೆಲವು ಸಂಶಯಗಳು ಹೋಗುತ್ತೆ. ಯಾವುದು ಅಂತ ಕೇಳ್ತೀರಾ? ಅದು ಎಲ್ಲಿ ಕೊಟ್ಟಿಲ್ಲ. ನೋಡಿದವರು ಹೇಳಿದ್ರು, ನೋಡಿದವರು ಹೇಳಿದ್ರು. ಶಾಸ್ತ್ರದಲ್ಲೂ ಹೇಳಿದ್ರು, ಸುಳಾದಿಗಳಲ್ಲೂ ಹೇಳಿದ್ರು. ಆ ಸಂಶಯ ಅಂದರೆ ಭಗವಂತನ ಅನುಗ್ರಹದಿಂದಲೇನೆ ದರ್ಶನ ಆದ ಮೇಲೇನೆ ಹೋಗುವ ಅದನ್ನೇ ಹೇಳ್ತಾ ಇದ್ದಾರೆ. ಯಾರಾದರೆ ಈ ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡುತ್ತಾರೆ, ದೇವರ ದರ್ಶನ ಆಗುತ್ತೆ, ಅವರ ಪಾಪಗಳೆಲ್ಲ ಹೋಗುತ್ತೆ, ಸಂಚಿತ ಆಗಾಮಿ ಯಾವುದು ಇರಲ್ಲ. ಅಂಥ ಕಾಲಕ್ಕೆ ಅವರಿಗೆ ಸಂಶಯ ವಿಪರೀತ ಎರಡೂ ದೇವರನ್ನ ನೋಡಿದ ಮೇಲೆ ಹೋಗಬೇಕಾಗಿದ್ದೆರಡೂ ಹೋಗಿಬಿಡುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶ್ರವಣಾದಿನ ವಿದಿತ ಸರ್ವವೇದ್ಯಾಹ ಇತಿ ಯಾವತ್. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸರ್ವಭೂತ ಹಿತೇ ರಥಾಹ. ಎಲ್ಲರೂ ಕೂಡ ಹೇಗಿರ್ತಾರೆ, ಎಲ್ಲ ಮಾತಾಡಿದ ಎಲ್ಲ ಜೀವರಾಶಿಗಳು, ಯೋಗ್ಯರಾದ ಜೀವರಾಶಿಗಳಲ್ಲೆಲ್ಲ ಭಗವಂತನನ್ನು ನೋಡಿ ಅಲ್ಲಿ ಪರಿಚರ್ಯ ಮಾಡತಕ್ಕಂಥವರಾಗಿರ್ತಾರೆ. ಅವರೆಲ್ಲ ಬ್ರಹ್ಮ ನಿರ್ವಾಣಂ ಲಭಂತೆ, ಒಳ್ಳೆ ಶಾಂತಿಯನ್ನು ಆನಂದವನ್ನು ಪಡೀತಾ ಇರ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮ ನಿರ್ವಾಣಂ ಅಂದ್ರೆ ಭಗವಂತನ ಸನ್ನಿಧಾನ ಅಂದ್ರು, ಅಥವಾ ರಾಯರೇ ಅಲ್ಲಿ ಬರೀತಾರೆ. ನಿರ್ವಾಣಂ ಅಂದ್ರೆ ಅಶರೀರಂ ಬ್ರಹ್ಮ ಲಭಂತೆ, ಭಗವಂತನನ್ನು ಪಡೆಯುತ್ತಾರೆ. ನಿರ್ವಾಣಂ ಅಂದ್ರೆ ಪ್ರಾಕೃತ ಶರೀರ ರಹಿತನಾದ ಭಗವಂತನನ್ನು ಅವರು ಪಡೆಯುತ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕಾಮಕ್ರೋಧ ವಿಯುಕ್ತಾನ ಯತೀನ ಯತಚೇತಸಾನ್ ಅಭಿತ ನಿರ್ವಾಣ ವರ್ತತೆ ವಿದಿತ ಆತ್ಮನ. ಅಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ವಿಶೇಷವಾಗಿರತಕ್ಕಂಥ ಅಂತಃಸುಖ ಮಾತ್ರ ಅಲ್ಲ, ಅವರಿಗೆ ಸದಾ ಭಗವಂತನ ದರ್ಶನವೂ ಸಿಗುತ್ತೆ. ಅಷ್ಟೇ ಅಲ್ಲ, ಕಾಮಕ್ರೋಧಾದಿಗಳೆಲ್ಲವೂ ಹೋಗಿರುತ್ತೆ, ಅವರೆಲ್ಲರೂ ಕೂಡ ಭಗವಂತನ ಚಿಂತನೆಯಲ್ಲೇ ತೊಡಗಿರ್ತಾರೆ. ಅಷ್ಟ ಹೇಳ್ತಾ ಇದ್ದಾರೆ. ಯತೀನ ಯತಿಗಳು, ಇಲ್ಲಿ ಎರಡು ಇಬ್ಬರನ್ನು ತಗೊಳ್ತಾ ಇದ್ದಾರೆ. ಭಗವಂತನ ದರ್ಶನ ಆದವರು ಆಗದವರು ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಇನ್ನಾ ಭಗವಂತನ ದರ್ಶನ ಆಗಿಲ್ಲ, ಅವರು ವಿಶೇಷವಾಗಿ ಶಾಂತಿಯನ್ನು ಪಡೆಯುತ್ತಾರೆ, ಭಗವಂತನ ದರ್ಶನವನ್ನು ಪಡೀತಾರೆ. ದರ್ಶನ ಪಡೆದವರು ಆನಂದದಲ್ಲಿ ಮುಳುಗಿರುತ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ, ಯತೀನಾಂ ಪ್ರಯತ್ನವತಾಂ ಯತಚೇತಸ ವಶೀಕೃತ ಮನಸ್ಕಾನಾಂ ಅಭಿತ ಸರ್ವ ದೇಶ ಕಾಲೇಶು ವರ್ತತೆ ರಕ್ಷಕರ್ತ್ವೇನ ಜ್ಞಾನ ವಿಷಯತ್ವೇನ ವರ್ತತೆ. ಯಾರಾದರೆ ಯತಿಗಳಿರ್ತಾರೋ, ಪ್ರಯತ್ನ ಮಾಡುತ್ತಾರೋ, ಇಲ್ಲಿ ನಮಗೂ ಸಂಶಯ, ನಾವು ಬರ್ತೀವಿ ಈ ಒಂದು ಸಾಧನಾ ಮಾರ್ಗದಲ್ಲಿ, ನಮಗೆ ಈ ಕಾಮಕ್ರೋಧಾದಿಗಳನ್ನು ಗೆಲ್ಲಲಿಕ್ಕೆ ಅವನೇ ಗೆಲ್ಲಿಸ್ತಾನೆ, ಮತ್ತೆ ಅದರ ಅಟ್ಯಾಕ್ ಆಗದೇ ಇರಬೇಕಾದರೆ ನಾವು ಹಾಗೆಯೇ ನಾನ್ ಸ್ಟಾಪ್ ಆಗಿ ಒಳ್ಳೆ ಇದರಲ್ಲೇ ಇರಬೇಕಾದರೆ ನಮಗೊಂದು ರಕ್ಷಾ ಕವಚ ಬೇಕಲ್ಲ ಅಂದರೆ, ಯಾರನ್ನ ಶರಣಾಗತರಾಗಿದ್ದೀರೋ ಆ ಬ್ರಹ್ಮ ಭಗವಂತ ಅವನೇ ರಕ್ಷಕತ್ವೇನ ರಕ್ಷಕನಾಗಿರ್ತಾನೆ. ಇವಾಗಿಲ್ವಾ, ಇವಾಗೂ ಇರ್ತಾನೆ, ಅವಾಗೂ ಇರ್ತಾನೆ. ಇಲ್ಲ, ಅವಾಗ ರಕ್ಷಕತ್ವೇನ, ಎರಡನೆಯದು ಜ್ಞಾನ ವಿಷಯತ್ವೇನ, ನಮ್ಮ ಜ್ಞಾನಕ್ಕೆ ವಿಷಯನಾಗಿ ಎಟಕತಾನೆ ನಮ್ಮ ಸುತ್ತೇ ಇರ್ತಾನೆ. ಆ ರೀತಿಯಾಗಿ ಮುಂದೆ ಹೇಳತ್ತ, ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವ ಅಂತರೇ ಭುವೋ ಪ್ರಾಣಾಪಾನವು ಸಮೋ ಕೃತ್ವ ನಾಸಾಭ್ಯಂತರಚಾರಿಣೌ ಹೇಳ್ತಾರೆ. ಬ್ರಹ್ಮಯೋಗ ಅಂತ ಆ ಶಬ್ದದಿಂದ ಧ್ಯಾನ ಕ್ರಮವನ್ನು ಹೇಳ್ತಾ, ಧ್ಯಾನ ಪ್ರಕಾರ ಆಹ, ಧ್ಯಾನ ಪ್ರಕಾರವನ್ನು ಹೇಳ್ತಾ ಇದ್ದಾರೆ. ಸ್ಪರ್ಶಾನ್ ಕೃತ್ವ ಅಂದ್ರು, ಸ್ಪರ್ಶಾಹ ಅಂದ್ರೆ ಯಾವುದು? ಶಬ್ದಾದ್ಯಾಹ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಹಾ ತೇಷಾಂ ಬಾಹ್ಯತ್ವ ಸ್ಪರ್ಶಾನ್ ಬಾಹ್ಯಾನ್ ಕೃತ್ವ ಅಂದ್ರೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಶ್ರೋತ್ರಾದಿ ಇಂದ್ರಿಯ ವಿಷಯ ತೇಷಾಂ ಬಾಹ್ಯತ್ವ ದುಃಖ ಸಂಪಾದಕತ್ವ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳಿವೆ, ಇಂದ್ರಿಯಗಳ ಪದಾರ್ಥಗಳಿವೆ, ಅವುಗಳು ಇಂದ್ರಿಯಗಳಿಗೆ ಯಾವ ರೀತಿಯಾದ ತೊಂದರೆ ಕೊಡದಂತೆ ಮಾಡಿಕೊಂಡಿರ್ತಾರೆ. ಅಂದರೆ ನಮಗಿವಾಗ ಯಾವುದಾದ್ರೂ ಪದಾರ್ಥ ಮಾಡಿಕೊಳ್ಳೆ ಥಟ್ಟನೆ ಬೇಕು ಅಂತ ಆಗಿಬಿಡುತ್ತೆ, ಮನಸ್ಸಲ್ಲಿ ಬರುತ್ತೆ. ಅವರಿಗೆ ಹಾಗಿರಲ್ಲ, ಬೇಕು ಅಂತ ಅನ್ನಿಸಲ್ಲ, ಬೇಕು ಅಂತ ಅನ್ನಿಸಲ್ಲ ಅವರಿಗೆ. ಅದಕ್ಕೆ ಹೇಳ್ತಾರೆ ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್, ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರತ್ಯಾಹಾರೇಣ ಇಂದ್ರಿಯಾಣಿ ನಿಯಮ್ಯ ಇತಿ ಯಾವತ್, ಪ್ರತ್ಯಾಹಾರದ ಮೂಲಕ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವ, ಧ್ಯಾನವನ್ನು ಮಾಡುವ ಕ್ರಮವನ್ನು ಹೇಳುತ್ತಾ ಬರ್ತಾ ಇದ್ದಾರೆ. ಈಗ ನೆನಪಾಯಿತೊಂದು, ಅದು ಹೇಳಿಬಿಡುತ್ತೆ. ಪ್ರಾಬ್ಲಮ್ ಏನು? ಪದಾರ್ಥಗಳು ಇಂದ್ರಿಯಗಳನ್ನು ಸೆಳೆದು ಬಿಡುತ್ತೆ, ಹೌದಾ? ಎರಡನೇ ಪ್ರಾಬ್ಲಮ್, ಇಂದ್ರಿಯಗಳು ಪದಾರ್ಥಗಳ ಕಡೆ ಓಡಿ ಹೋಗುತ್ತೆ. ತನ್ನ ಪಾಡಿಗೆ ಇಂದ್ರಿಯ ಕೂತಿದ್ರು, ಪದಾರ್ಥ ಕಾಣಿಸಿದ ಕೂಡಲೇ ಇಂದ್ರಿಯಗಳು ಓಡಿ ಹೋಗ್ತಾ ಇವೆ. ಇಲ್ಲಿ ಕೇಳಿದ್ರು ಹೀಗೆ ಪದಾರ್ಥಗಳು ನಮ್ಮನ್ನ ಸೆಳೆಯದೇ ಇರಬೇಕು, ಪದಾರ್ಥಗಳು ನಮ್ಮನ್ನ ಸೆಳೆಯದೇ ಇರಬೇಕಾದರೆ ಅಥವಾ ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಓಡಿ ಹೋಗದೇ ಇರಬೇಕಾದರೆ ಏನ್ ಮಾಡಬೇಕು ಹೇಳ್ತೀರಾ? ಆಲೋಚನೆ ಮಾಡಿ.
ಬೇರೆ ಪದಾರ್ಥಗಳ
ಇರೋದೇ ಪದಾರ್ಥಗಳು, ಅದೇ ಮಾಡಬೇಕು, ಅದೇ ಮಾಡಬೇಕು. ನೀವಂದ್ರಿ ಈ ಪದಾರ್ಥದಲ್ಲಿ ಮನಸ್ಸು ಹೋಗಬಾರದು ಅಂದ್ರೆ ಬೇರೆ ಪದಾರ್ಥದಲ್ಲಿ ಡೈವರ್ಟ್ ಮಾಡಬೇಕು ಅಂತ, ಅಲ್ಲಿ ಹೋಯ್ತಲ್ಲ.
ಬೇರೆ ಪದಾರ್ಥದಲ್ಲಿ ಪರಮಾತ್ಮನ ಬಿಂಬರೂಪ ಪರಮಾತ್ಮನ ಆ ಕಡೆ ಮನಸ್ಸನ್ನ
ಏನು
ದೇವ ಪ್ರಾಪ್ತ ಮಾಡ್ತಾರೆ
ಅಷ್ಟೇನಾ? ಹೌದು, ಕರೆಕ್ಟ್, ಅದಿಲ್ಲ ಅಂದಿಲ್ಲ. ಆದರೆ ಆ ಒಳಗೆ ಟೆಕ್ನಾಲಜಿ ಗೊತ್ತಾ ಏನಮ್ಮ? ಹೇಳಿದ್ದಲ್ವಾ ಅದೇನಾ? ಆದರೆ ಅವರು ಕೇಳಿದ್ರು, ನಾವು ನಾಕೇನು ಹೇಳಿದ್ದು, ಅಭಿಮಾನಿ ದೇವತೆಗಳಂತಾರೆ, ಯಾರು ಭಗವಂತರನ್ನ ಕೇಳ್ಕೋಬೇಕು, ಈ ಮನಸ್ಸನ್ನು ಆಚೆ ಕಡೆ ಕಳಿಸ್ಬೇಡಿ, ಇಂದ್ರಿಯಗಳನ್ನು ಕಳಿಸ್ಬೇಡಿ ಅಂತ ಅದು ಹೇಳಿದ್ದೆ, ಹೌದ? ನಾ ಕೇಳಿದ್ವಿ ದೇವತೆಗಳನ್ನು, ನಮ್ಮ ಮನಸ್ಸನ್ನು ಅಲ್ಲಿ ಕಳಿಸ್ಬೇಡಿ ಅಂದೆ. ಅದಕ್ಕಂದ್ರೂ ಸುಮ್ಮನೆ ಕಳಿಸ್ಬೇಡಿ ಕಳಿಸ್ಬೇಡಿ ಅಂದರೆ ನಾವು ಕಳಿಸೇ ಕಳಿಸ್ತೀವಿ, ನಾವು ಹೇಗೆ ಕಳಿಸ್ತಾ ಇದ್ದೇವೆ ಎಂಬ ಪ್ರಾಸೆಸ್ ಟೆಕ್ನಾಲಜಿ. ತತ್ವಾಭಿಮಾನಿ ದೇವತೆಗಳು ನಮ್ಮ ಇಂದ್ರಿಯಗಳನ್ನು ಪದಾರ್ಥಗಳ ಕಡೆಗೆ ಹೇಗೆ ಕಳಿಸ್ತಾರೆ ಎಂಬುದು ತಿಳ್ಕೊಂಡು ಅವರ ಶರಣಾಗತನಾಗಬೇಕಂತೆ. ಅದನ್ನು ಅರಣ್ಯಕಾಚಾರ್ಯರು ಚೆನ್ನಾಗಿ ವಿವರಿಸಿ ಹೇಳುತ್ತಾರೆ. ಹೇಗೆ ಅಂದರೆ ಹೇಳುತ್ತಾರೆ, ಇಂದ್ರಿಯಗಳಲ್ಲಿ ಯಾವ ದೇವತೆಗಳು ಭಗವಂತ ಇರ್ತಾರೋ ಅವರೇ ಪದಾರ್ಥಗಳಲ್ಲೂ ಇರ್ತಾರೆ, ಅವರೇ ಪದಾರ್ಥಗಳಲ್ಲೂ ಇರ್ತಾರೆ. ಏನಾಗುತ್ತೆ ಇಲ್ಲಿ? ಅಂದರೆ ನಮ್ಮ ಕರ್ಮಾನುಸಾರ ಪದಾರ್ಥ ನಮ್ಮನ್ನ ಸೆಳೆಯಬೇಕಾದರೆ, ನಾನು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಎರಡು ಸ್ವೀಟ್ ಮಾಡಿದರು, ಜಿಲೇಬಿ ಮಾಡಿದರು, ಮೈಸೂರು ಪಾಕು ಮಾಡಿದರು ಅಂದ್ಕೊಳ್ಳಿ, ಎರಡು ಸ್ವೀಟು ಮಾಡಿದರು, ಎರಡೂ ಹಾಕಿದರು ಇಬ್ಬರಿಗೆ ಪಕ್ಕಪಕ್ಕದಲ್ಲೇ ಕೂತಿದ್ದಾರೆ, ಒಬ್ಬರು ಮೈಸೂರು ಪಾಕಿ ಕೈ ಹಾಕಿದ್ರು, ಒಬ್ಬರು ಜಿಲೇಬಿ ಕೈ ಹಾಕಿದ್ರು. ಅಂದ್ರೆ ಇವರನ್ನ ಜಿಲೇಬಿ ಸೆಳೆಯಿತು, ಅವರನ್ನ ಮೈಸೂರು ಪಾಕ್ ಸೆಳೆಯಿತು, ಹೌದಾ? ಒಪ್ಪಲೇಬೇಕಾಗಿದ್ದು. ತತ್ವಾಭಿಮಾನಿಗಳನ್ನ ಕೇಳಿದ್ರು, ನೀವು ಇವ್ರನ್ನ ಅಲ್ಲಿಗೆ ಕಳಿಸಿದ್ರೆ ಇವ್ರನ್ನ ಇಲ್ಲಿಗೆ ಕಳಿಸ್ತೀನಿ ಅಂದ್ರು. ಅವನ ಕರ್ಮಾನುಸಾರ ಆ ಪದಾರ್ಥ ಉಣ್ಣಬೇಕಾಗಿದೆ ಅವನಿಗೆ, ಹೌದಾ? ಅಲ್ಲಿ ಹೇಳುತ್ತಾರೆ ಹೇಗೆ ಅಂದರೆ, ಪದಾರ್ಥದಲ್ಲಿರುವ ದೇವರ ದೇವತೆಗಳ ರೂಪಗಳು ಒಂದು ಸೆಟ್ ಹುಟ್ಟುತ್ತೆ ಅಲ್ಲಿ, ಆ ಸೆಟ್ ಇರುತ್ತಲ್ಲ, ಅದರಿಂದ ದುಂಬಿಗಳಂತೆ ಒಂದು ಸೆಟ್ ಹುಟ್ಟಿ ಈ ಜೀವಿಯ ಮನಸ್ಸಿನಲ್ಲಿರುವ ದೇವರ ದೇವತೆಗಳ ರೂಪಗಳಿರುತ್ತಲ್ಲ ಅದರ ಸುತ್ತು ತಿರುಗಾಡುತ್ತಂತೆ. ಯಾವುದು? ಪದಾರ್ಥಗತ ಭಗವದ್ ರೂಪಗಳು, ದೇವತಾ ರೂಪಗಳು ಈ ಜೀವಿಯ ಮನಸ್ಸಿನಲ್ಲಿರುವ ಆ ರೂಪಗಳ ಸುತ್ತು ತಿರುಗುತ್ತಂತೆ. ತಿರುಗಾಡಿ ಹೋಗುವಾಗ ಹೇಗೆ ತಿರುಗಾಡುತ್ತೆ ಅಂದರೆ, ಬಂಧುಗಳು ಬಂಧುಗಳನ್ನ ನೋಡಿಕೊಂಡಾಗ ಹೇಗಿರುತ್ತೋ ಹಾಗೆ ಒಂದಕ್ಕೊಂದು ರೂಪಗಳು ಆಲಿಂಗನ ಮಾಡಿಕೊಳ್ಳುತ್ತಂತೆ ಹೇಳುತ್ತಾ ಇದ್ದಾರೆ. ಇದೆಲ್ಲ ಅರಣ್ಯಕಾಚಾರ್ಯರು ಬಿಟ್ ಬೈ ಬಿಟ್ ಷೋಡಶಿಯಲ್ಲಿ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಆ ಬಂಧ ಪದಾರ್ಥಗಳಿಂದ ಬಂದ ಬಂಧುರಿವ ಅಂತ. ಮತ್ತೆ ಬರೇ ಬಂಧುರಿವ ಅಂತ ಹೇಳಲ್ಲ, ಬಹುಕಾಲಾತಾಗತೋ ಬಂಧುರಿವ, ತುಂಬಾ ಕಾಲದಿಂದ ಬಂದ ಬಂಧ ಬಂಧುವಿನಂತೆ ಆ ರೂಪಗಳನ್ನ ಆಲಿಂಗನ ಮಾಡಿಕೊಂಡು, ಅಯ್ಯೋ ಬಂದಿದ್ದೀರಾ, ನಾವೂ ನಿಮ್ ಜೊತೆಗೆ ಬರ್ತೀವಿ ಅಂತ ಮನಸ್ಸಿನಲ್ಲಿರುವ ರೂಪಗಳು ಪದಾರ್ಥದಿಂದ ಬಂದ ರೂಪದ ಜೊತೆಗೆ ಅದರತ್ರೇ ಹೋಗಿಬಿಡುತ್ತೆ. ಅದಕ್ಕೆ ಕೈ ಹಾಕಿ. ಇಷ್ಟು ಫಿನಾಮಿನಾನ್ ಇದೆ, ಇಷ್ಟು ಒಳಗಿದೆ. ಅದಕ್ಕೆ ಅವರ ಅಂದ್ರೆ ತಿಳ್ಕೊಂಡು ಹೀಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ತಿಳ್ಕೊಂಡು ಜ್ಞಾನಪೂರ್ವಕವಾಗಿ ಶರಣಾಗತರಾದರೆ ಅವರು ಏನು ಬಿಡಲ್ಲ. ನೋಡಿ, ಸರಿಯಪ್ಪ ಜ್ಞಾನ ಬಂತು, ಜ್ಞಾನಿಗಳೇ ಕೂತಿದ್ದಾರೆ, ಜ್ಞಾನಿಗಳೇ ಕೂತಿದ್ದಾರೆ ಊಟಕ್ಕೆ. ಅವರಾದರೂ ಎಲ್ಲ ಸಾರ ಸಗಣ ಊಟ ಮಾಡ್ತಾರ, ಇದು ತಿನ್ನೋಣ ಅಂತ ಕೈ ಬೀಳುತ್ತಾ ಇಲ್ವಾ? ಬೀಳುತ್ತೆ. ಅವರು ಅವು ತಿನ್ನಲಿ ಕೈ ಹಾಕ್ತಾರೆ, ಅವರಿಗೂ ಅಲ್ಲೇ ಮನಸ್ಸು ಹೋಗುತ್ತೆ. ಕಳಿಸ್ತಾನೆ ಭಗವಂತ, ರೀತಿ ಬೇರೆ. ಇಲ್ಲಿರೋ ಭಗವಂತನ ಚಿಂತನೆ ಮಾಡೋಣ ಅಂತಲೇ ಹೋಗಿರಬಹುದು, ಒಟ್ಟಾರಲ್ಲಿ ಹೋಗುತ್ತೆ. ಆದರೆ ಅವರಿಗೆ ಬಂಧನವಿಲ್ಲ. ಯಾಕೆ? ಈ ಕರ್ಕೊಂಡು ಹೋದಂಥ ಭಗವದ್ ರೂಪಗಳು, ದೇವತೆಗಳ ರೂಪಗಳು ಅವರಿಗೆ ಭಗವಂತನ ವಿಚಿತ್ರ ಚಿಂತನೆಯನ್ನು ಕೊಟ್ಟು ಆನಂದವನ್ನು ಕೊಡ್ತಾರೆ ಪದಾರ್ಥಕ್ಕಿಂತ. ಆದರೆ ನಮಗೇನಾಗುತ್ತೆ? ಕೇವಲ ಪದಾರ್ಥದ ಚಿಂತನೆ ಕೊಡುತ್ತಾರೆ. ಒಟ್ಟಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ಪರ್ಶಾನ್ ಕೃತ್ವ ಬಾಹ್ಯಾನ್, ಇಂದ್ರಿಯಾದಿಗಳನ್ನ ಆಯಾ ವಿಷಯಗಳಿಂದ, ಇಲ್ಲಿ ವಿಷಯ ಬರ್ತಾ ಇದೆ ಏನಂತ, ಆಯಾ ಪದಾರ್ಥಗಳು ಕಂಡಾಗಲೂ ನಮ್ಮ ಇಂದ್ರಿಯಗಳು ಓಡಬಾರದು. ಅವಾಗ ಕಂದ್ರು ನಮ್ಮ ಇಂದ್ರಿಯಗಳು ಓಡಬಾರದು ಅಂದ್ರೆ ಏನ್ ಮಾಡ್ಬೇಕ್ರಿ ಇವಾಗ? ಅವಾಗಂದ್ರು ಪದಾರ್ಥದಿಂದ ಭಗವದ್ ರೂಪಗಳು ಬರಬಾರದು, ಬಂದ್ರೂ ಇಲ್ಲಿರೋ ರೂಪಗಳು ಹೋಗಬಾರದು, ಹೌದಾ? ಇಷ್ಟು ಇದೆ. ಅದಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನನ್ನ ಇಂದ್ರಿಯಗಳಿಂದ ನಿನ್ನ ದಾಸರ ರೂಪಗಳು ಪದಾರ್ಥಗಳ ಕಡೆಗೆ ಇಂದ್ರಿಯಗಳನ್ನ ಕರ್ಕೊಂಡು ಹೋಗದೆ ಇರಲಿ ಅಂತ ಯಾರು ಪ್ರಾರ್ಥನೆ ಮಾಡುತ್ತಾರೋ ಬೇಗ ಅವರ ಇಂದ್ರಿಯಗಳನ್ನ ಸ್ವಾಮಿ ವಶಕ್ಕೆ ತಂದು ಕೊಡುತ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.